ಹೇತುಂಪತಿ ಶ್ರೇಯ ಪ್ರಪಂಚ ವಿಧ್ಯಾತ್ವಮಾನ ಧ್ಯಾತ್ವಾನುಮಾನ ಖಂಡನ ಪಂಚಿಕಾ ಕುರ್ಮ ಪ್ರಪಂಚ ವಿಧ್ಯಾತ್ವಮಾನ ಖಂಡನ ಪಂಚಿಕಾ ಅಪರ ಆಹ ಮೊದಲಿಗೆ ಮಂಗಳಾಚರಣೆ ಯಾತಕ್ಕೆ ಮಾಡಲಿ ಅಂತ ಪ್ರಶ್ನೆ ಹಾಕೊಂಡ್ಬಿಟ್ಟು ಮಂಗಳಾಚರಣೆ ಮಾಡಿಲ್ಲ ಅಂತ ನೀ ಹೇಗೆ ಹೇಳ್ತಿ ಅಂತ ಕೇಳಿದೆ. ಅದಕ್ಕೆ ಉತ್ತರ ಕೊಡಲಕ್ಕ ಇಲ್ಲ, ಅದರಿಂದ ಇಲ್ಲಿ ಬರೆದಿದ್ದು ಕಂಡಿಲ್ಲ, ಆದರೂ ಇಲ್ಲ ಅಂತ ಹೇಳಿದರೆ ಮಂಗಳಾಚರಣೆ ಬರದೇ ಮಾಡಬೇಕಾಗಿಲ್ಲ, ಆದ್ದರಿಂದ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಆಯಿತು, ಅವರು ಬರೆದಿಲ್ಲ ಅಂದ್ಮೇಲೆ ಮಾಡಿಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ, ಬರೆದೇ ಇರೋದು ಮಾಡಿಲ್ಲ ಅನ್ನೋದಕ್ಕೇನಲ್ಲ, ನಿರ್ಣಾಯಕ ಅಲ್ಲ. ಹಾಗಿದ್ರೆ ಸಂಶಯ ಬರುತ್ತೆ ಅಂತ ಕೇಳಿದ್ರೆ ಸಂಶಯನೂ ಬರೋದಿಲ್ಲ. ಅದಕ್ಕೆ ಗ್ರಂಥಾಂತರೇ ನಿವೇಶನಾದಿನೈವ ಶಿಷ್ಯಾಹ ಅವಗಮಿಷ್ಯಂತಿ, ಬೇರೆ ಗ್ರಂಥಗಳಲ್ಲಿ ಬರೆದಿರೋದ್ರಿಂದ ಶಿಷ್ಯರಿಗೆಲ್ಲ ಏನು ಗೊತ್ತಾಗುತ್ತೆ, ಸತ್ಯವಾಗಿ ಮಂಗಳಾಚರಣೆ ಮಾಡಲೇಬೇಕು ಅಂತ ಗೊತ್ತಾಗುತ್ತೆ. ಆದರೆ ಆಚಾರ್ಯರು ಮಾಡಿದ್ದಾರೆ, ಅತಏವ ನ ತದನುಷ್ಠಾನ ಸಂದೇಹೋಪೀತಿ, ಅದರಿಂದ ಅನುಷ್ಠಾನ ಮಾಡಿದ್ದಾರೋ ಇಲ್ವೋ ಅಂತಕ್ಕಂಥ ಸಂದೇಹಕ್ಕೂ ಕೂಡ ಅವಕಾಶ ಇಲ್ಲವೇ ಇಲ್ಲ ಅಂತ ಹೇಳಿದರು. ತತ್ರ ತಾವತ್ ಮಾಯಾವಾದಿನ ಉಚಿತ ಪ್ರಪಂಚ ಮಿಥ್ಯಾತ್ವಾನುಮಾನಂ ಅನುವದತಿ. ಮಾಯಾವಾದಿಗಳು ಪ್ರಪಂಚ ಮಿಥ್ಯಾ ಅಂತ ಹೇಳೋದಕ್ಕೋಸ್ಕರ ಏನು ಯುಕ್ತಿಯನ್ನು ಕೊಡ್ತಾರಲ್ಲ, ಅದನ್ನು ಅನುವಾದ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತೇಳಿ ಖಂಡನೆ ಮಾಡ್ತಾರೆ. ಆ್ಯಕ್ಚುಲಿ ಅವರು ಮೂರು ಹೇಳೋದು, ಇವತ್ತು ಮಿಥ್ಯಾ ದೃಶ್ಯತ್ವಾತ್ ಅಂತ ಒಂದು, ಜಡತ್ವಾತ್ ಅಂತ ಒಂದು, ಪರಿಚ್ಛಿನ್ನತ್ವಾತ್ ಅಂತ ಒಂದು, ಮೂರು ಯುಕ್ತಿ ಹೇಳ್ತಾರೆ. ಇದರಲ್ಲಿ ಒಂದು ಪ್ರಕರಣ ಆದ್ದರಿಂದ ಒಂದನ್ನು ಮಾತ್ರ ಖಂಡನೆ ಮಾಡ್ತಾರೆ. ತತ್ವೋದ್ಯೋತದಲ್ಲಿ ಮೂರನ್ನೂ ಖಂಡನೆ ಮಾಡ್ತಾರೆ. ಇದು ಒಂದು ಮೂರು ಒಟ್ಟಿಗೆ ಆದರೆ ಸಾಮಾನ್ಯ ಬಿಗಿನರ್ಸ್ ಇದಾಗೋದಿಲ್ಲ ಅಂಥೇಳಿ ಒಂದನ್ನು ಮಾತ್ರ ಖಂಡನೆ ಮಾಡ್ತಾರೆ. ಆ ಮಾತಿನ ಅರ್ಥ ಏನು ಅಂದರೆ, ಇವತ್ತ ಮಿಥ್ಯಾ ದೃಶ್ಯತ್ವಾತ್, ಈ ಜಗತ್ತು ಸತ್ಯವೋ ಮಿಥ್ಯವೋ ಅಂತ ಏನೋ ಯೋಚನೆ ಮಾಡ್ತಾ ಇದ್ದೇವೆ, ಇದು ಸತ್ಯವಲ್ಲ ಮಿಥ್ಯೆ. ಯಾತಕ್ಕೆ ದೃಶ್ಯತ್ವ ಕಂಡಿರುವುದರಿಂದ, ಇದವ್ರ ವಾದ. ಈ ಚಾರ್ವಾಕರು ಅಂತಿದ್ದಾರೆ, ಅವ್ರೇನು ಮಾಡ್ತಾರೆ ಅಂದರೆ ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಅಂತಾರೆ, ಇವರು ಕಣ್ಣಿಗೆ ಕಾಣದಿದ್ದೇ ಸುಳ್ಳು ಅಂತಾರೆ. ಎಷ್ಟು ಆಪೋಸಿಟ್ ಇದು ಅಂದರೆ ಚಾರ್ವಾಕ ಮತ್ತೆ ಎಷ್ಟೋ ವಾಸಿ ಆಯ್ತು, ಏನು ಒಪ್ಪಿದ್ರು ಕೊನೆ ಪಕ್ಷ, ಕಣ್ಣಿಗೆ ಕಂಡಿದ್ದಾದರೂ ಒಪ್ಪಿದ್ರು. ಇವರು ಕಣ್ಣಿಗೆ ಕಂಡ ಜಗತ್ತನ್ನು ಒಪ್ಪೋದಿಲ್ಲ, ಕಣ್ಣಿಗೆ ಕಾಣದ ದೇವ್ರನ್ನ ಒಪ್ತೇವೆ ಅಂತ ಹೇಳ್ತಾರೆ. ಜೊತೆಗೆ ಏನು ಮಾಡ್ತಾರೆ, ಜೊತೆಗೆ ಆ ದೇವ್ರ ನಿರ್ಗುಣ ಇತ್ಯಾದಿ ಹೇಳಿಬಿಟ್ಟು ಒಪ್ಪಿದ್ರು ಉಪದ ಮಾಡಿಬಿಡ್ತಾರೆ. ಉಪದ ಇದ್ದಾಗ ಮಾಡಿ ಕನ್ಫ್ಯೂಷನ್ ಮಾಡ್ತಾರೆ, ಅದು ತಪ್ಪದು. ಈಗ ಸರ್ವ ಇವತ್ತೇನು ಸೈಂಟಿಫಿಕ್ ಫಿಲಾಸಫಿ ತಿಳ್ಕೊಂಡಿದ್ದಾರೆ ಜನ, ಇವತ್ತು ಕೋಟ್ಯ ಅಂತ ಜನ ಫಾಲೋ ಮಾಡ್ತಾರೆ ಅಂದರೆ ಅದು ಮಾತಿಗೆ ಅರ್ಥನೇ ಆಗಿಲ್ಲ ಅಂತ ಅರ್ಥ. ಇವತ್ತು ಮಿಥ್ಯಾದೃಶ್ಯತ್ವ ಕಾಣುತ್ತಿರುವುದರಿಂದ ಈ ಜಗತ್ತು ಸುಳ್ಳು. ಯತಿತ್ತಂ ತತ್ತಥಾ ಯಥಾಸ ಪ್ರತಿಪನ್ನಂ, ಹೇಗೆ ಶುಕ್ತಿರಜತದಲ್ಲಿ ರಜತ ಕಂಡರೂ ಕೂಡ ರಜತ ಇರೋದಿಲ್ವೋ, ಹಾಗೆ ಜಗತ್ತು ಇದೆ ಅಂತ ಕಂಡರೂ ಕೂಡ ಇರೋದಿಲ್ಲ ಅಂತ ವಾದ ಮುಂದಿಟ್ಟ. ಸರ್ವಂ ಮಿಥ್ಯಾ, ಇದಕ್ಕೆಲ್ಲ ಟೀಕಾ ಬರೀತಾರೆ. ಸರ್ವಂ ಮಿಥ್ಯಾ ಇತ್ಯುಕ್ತೆ ಬ್ರಹ್ಮಣಿ, ಸರ್ವಂ ಮಿಥ್ಯಾ ಅಂತ ಹೇಳಲಿಲ್ಲ. ವಿಮತಂ ಮಿಥ್ಯಾ, ಸರ್ವಂ ಮಿಥ್ಯಾ ಅಂದರೆ ಬ್ರಹ್ಮನು ಮಿಥ್ಯಾ ಆಗಿಬಿಡ್ತಾರೆ ಅವರಿಗೆ, ಅದಾಗಬಾರ್ದು ಅಂಥೇಳಿ ವಿಮತಂ ಮಿಥ್ಯಾ ಅಂತ ಹೇಳಿತ್ತು. ಬ್ರಹ್ಮಣಿ ಪ್ರಮಾಣ ಬಾಧ ಶುಕ್ತಿರಹಿತಾದವು ನಿರ್ಧಾರ್ಥತಾ ಚಾದಿತಿ ವಿಮತಮಿತ್ಯುಕ್ತಂ. ವಿಮತಂ ಶುಕ್ತಿರಹಿತಂ ಮಿಥ್ಯಾ ಅಂತ ಹೇಳಿದರೆ ಎಲ್ಲ ಒಪ್ಕೊಂಡಿರೋದು, ವಿಮತಂ ಬ್ರಹ್ಮ ಮಿಥ್ಯಾ ಅಂತ ಹೇಳಿದರೆ ಅವನೇ ಒಪ್ಕೊಳ್ಳೋಕ್ಕಾಗದೇ ಇರೋದು. ಅದೆಲ್ಲ ಗಲಾಟೆ ಬೇಡ ಅಂತ ಏನು ಹೇಳಿಬಿಟ್ಟ. ವಿಮತಂ ಅಂದ್ರೆ ಏನು, ದ ಇಶ್ಯೂ ಅಂಡರ್ ಕನ್ಸಿಡರೇಷನ್ ಅಂತ. ಇಶ್ಯೂ ಯಾವ ಇಶ್ಯೂ ಇರುತ್ತೆ ಅದು ಹಾಗೆಲ್ಲ ಹೇಳೋದಿಲ್ಲ, ಶೂಟ್ ಶೂಟ್ ಅಂತ ಮೆನ್ಷನ್ ಮಾಡ್ತಿದ್ರೆ ಮೇಲಿಂದು ಅಂತ ಅರ್ಥ. ಗೊತ್ತಾಯ್ತಾ, ಇಬ್ಬರು ಕೂಡ ಏನು ವಾದ ಮಾಡ್ತಿದ್ದೇವೆ, ಈಗ ಜಗತ್ತು ಸುಳ್ಳು ಸತ್ಯ ಒಂದು ಪ್ರಶ್ನೆ, ಅದ್ರ ಬಗ್ಗೆ ವಿವಾದ ಮಾಡಿಕೊಟ್ರೆ ಸತ್ಯ ಅಲ್ಲ ಮಿಥ್ಯೆ ಅಂತ ಹೇಳ್ತೇನೆ ಅಂತ ಹೇಳಿದ. ತಥಾಚ ವಿಮತೇಹಿ ಅನೇಕ ವಿಧತ್ವೇಪಿ ಸಾಧ್ಯ ವಿಶೇಷ ಉಪಾದಾನ ತದ್ವಿಶೇಷ ಸಿದ್ಧಿ. ಜಗತ್ತಿನ ಬಗ್ಗೆ ತುಂಬ ವಿಚಾರ ಮಾಡಲಿಕ್ಕಿದೆ, ಅದರಲ್ಲಿ ಏನು ವಿಚಾರ ಮಾಡ್ತಾರೆ ಅಂದರೆ ಮಿಥ್ಯಾ ಮಿಥ್ಯಾ ಅಂತ ಹೇಳಿದ್ರಿಂದ ಸತ್ಯತ್ವ ಮಿಥ್ಯಾತ್ವದಲ್ಲಿ ವಿವಾದ ಬಂದಾಗ ಏನು ತೀರ್ಮಾನ ಮಾಡ್ತೇವೆ ಅಂತ ಅವ್ರು ಹೇಳ್ತಾರೆ, ಮಿಥ್ಯಾ ಅಂತ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ. ತಥಾಚ ಸತ್ಯತ್ವ ಮಿಥ್ಯಾತ್ವ ಅಭ್ಯಾಮ್ ವಾದಿ ಪ್ರತಿವಾದಿ ವಿಮತಿ ವಿಷಯ ವೇದಾದಿ ಇತ್ಯುಕ್ತಂ ಭವತಿ. ಆದ್ದರಿಂದ ವಾದಿ ಮತ್ತು ಪ್ರತಿವಾದಿಗಳಿಗೆ ವಿವಾದ ವಿಷಯವಾಗಿರೋದು ಯಾವುದು, ಈ ವೇದಾದಿ ಅಂತಂದರೆ ಗಗನ, ಗಗನಾದಿಗಳಿಂದ ಕೂಡಿರತಕ್ಕಂಥ ಇಡೀ ಜಗತ್ತು ಸುಳ್ಳು ಅಂತ ಅರ್ಥ. ತರ್ಹಿ ವೇದಾದಿ ಇತ್ಯೇವ ವಕ್ತವ್ಯಂ ನಚೈವಂ ಶಂಕ್ಯಂ ಅವಚ್ಛೇದಕಾನುಕ್ತೌ ಉಕ್ತದೋಷ ಅನಿಸ್ತಾರ. ಹಾಗೆ ವೇದಾದಿ ಅಂತ ಹೇಳಬೇಕಾಗಿತ್ತು ಅಂತ ಕೇಳಿದರೆ ಸರಿ, ಅದೆಲ್ಲ ಬೆಳೀತಾ ಹೋಗುತ್ತೆ, ಆ ವಿಷಯ ಮಾಡ್ತಾ ಹೋದರೆ ಕೊನೆಗೆ ಮುಖ್ಯ ವಿಷಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂಥೇಳಿ ಪ್ರತಿ ಸತ್ಯವನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಒಂದು ಹೇಳಿದ್ದನ್ನು ಅಬೋಬೋ ಅಂತ ಡಿಟೋ ಹಾಕಿದರೆ ಹಾಗೋ ಹಾಗೆ, ಆದ್ದರಿಂದ ಮಿನಿಮೈಸ್ ಮಾಡೋದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೊದಲು ಹೇಳಿದ ಅನುಮಾನವನ್ನು ಹೇಗೆ ಪ್ರಯೋಗ ಮಾಡ್ತಾರೆ. ಅನುಮಾನದಲ್ಲಿ ಇರತಕ್ಕಂಥ ಪ್ರತಿಯೊಂದು ಮಾತಿಗೂ ಕೂಡ ಏನು ಕೃತ್ಯ ಅಂಬುದನ್ನು ತಿಳಿಸಿದೆ. ಯದ್ಯಪಿ ದೃಶ್ಯತ್ವ ಹೇತು ಅನ್ವಯ ವ್ಯತಿರೇಕಿ, ತಥಾಪಿ ಅಕುಟಿಲ ಕುಟಿಲ ಅಕುಟಿಲ ಅನ್ವಯ ಸಂಭವತಿ ನಕುಟಿರೋ ವ್ಯತಿರೇಕ ಆಧರಣೆ ಇತಿ ಸೂಚಿತ ಯದಿತ್ಥಂ ತತ್ತಥಾ ಇತ್ಯನ್ವಯೇವ ದರ್ಶಿತಃ.
ಈಗ ದೃಶ್ಯತ್ವ ಹೇತು ಅನ್ವಯ ವ್ಯತಿರೇಕಿ, ದೃಶ್ಯತ್ವ ಹೇತು ಅವ್ರ ಪ್ರಕಾರ ಅನ್ವಯ ವ್ಯತಿರೇಕಿ. ಅನ್ವಯ ವ್ಯತಿರೇಕಿ ಅಂದ್ರೆ ಏನು? ಎತ್ತರ ಎತ್ತರ ದೃಶ್ಯತ್ವಂ ತತ್ರ ತತ್ರ ಮಿಥ್ಯಾತ್ವಂ ಅನ್ವಯ. ಎತ್ತರ ಎತ್ತರ ಮಿಥ್ಯಾತ್ವಾಭಾವ ತತ್ರ ಎತ್ತೆತ್ರ ಮಿಥ್ಯಾತ್ವಾಭಾವ ತತ್ರ ತತ್ರ ದೃಶ್ಯತ್ವಾಭಾವ ಅಂತೇಳಿ ವ್ಯತಿರೇಕ, ಅನ್ವಯ ವ್ಯತಿರೇಕ ಎರಡೂ ಇದೆ. ಅಂದ್ರೆ ಮೊನ್ನೆ ಒಂದೇನಾಯ್ತು, ಈಗ ಉದಾಹರಣೆಗೆ ಎತ್ತರ ಧೂಮ ತತ್ರ ವನ್ಯಹಿ, ಎತ್ತರ ವನ್ಯಭಾವ ತತ್ರ ಧೂಮಭಾವ ಅಂತ ಎರಡೂ ಇದ್ದಾಗ ಏನಾಯ್ತು? ಪರ್ಫೆಕ್ಷನ್ ಬಂತು. ಸೊ ಕರೆಕ್ಟ್ ಆಗಿರೋ ಅನುಮಾನ ಅಂತ ಹೇಳೋದಕ್ಕೋಸ್ಕರ ಅನ್ವಯ ವ್ಯತಿರೇಕ ಇದೆ. ಎರಡನ್ನೇ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳಿದರೆ, ಅದಕ್ಕೆ ಎದಿತ್ತಮ್ ತತ್ತಾಯ್ತು ಅನ್ವಯವೇ ಧರಿಸಿದ. ಅನ್ವಯ ನಮಗೆ ಬೇಕಾದ್ದೇನೀಗ? ಕುಟಿಲ ಅಂಬದೇನು? ರೌಂಡ್ ಅಬೌಟ್. ತಥಾಪಿ ಕುಟಿಲೇ ಕುಟಿಲೇ ಅನ್ವಯೇ ಸಂಭವತಿ, ನಾ ಕುಟಿಲೋ ವ್ಯತಿರೇಕ. ಕುಟಿಲ ಅಂದ್ರೆ ವಂಚನೆ ಅಂತ ಅರ್ಥಲ್ಲ, ಕುಟಿಲ ಆದ್ರೆ ರೌಂಡ್ ಅಬೌಟ್ ಅಂತ ಅರ್ಥ. ಬರೀ ವ್ಯತಿರೇಕಾರವ ಅನ್ವನ್ ಹೇಳಿಬಿಟ್ಟಿದ್ರೆ ಮತ್ತೆ ವಾಪಸ್ ಬರಬೇಕಾಯ್ತು, ಅವ್ರು ಬರೋದಿಲ್ಲ ಅಂತ ಹೇಳಿದ್ರೆ ಬಂದೇ ಬರ್ತಾರೆ, ಆ ರೀತಿ ಅರ್ಥ ಮಾಡಬೇಕಾಗಿತ್ತು. ಅದು ಅನ್ವಯ ವ್ಯತಿರೇಕ, ಅನ್ವಯ ವ್ಯಾಪ್ತಿ, ವ್ಯತಿರೇಕ ವ್ಯಾಪ್ತಿ ಎರಡು ಹೇಳೋದಕ್ಕೆ ಬರಬೇಕಾದ್ರೆ ಯಾವುದು ಡೈರೆಕ್ಟ್ ಉಪಯೋಗಕ್ಕೆ ಬರೋದು ನಮಗೆ? ಅನ್ವಯ ವ್ಯಾಪ್ತಿ. ಅದಕ್ಕೆ ಅನ್ವಯ ವ್ಯಾಪ್ತಿ ಹೇಳ್ತಿರ್ತಾರೆ, ಯತಿತ್ಥಂ ತತ್ತಥ ಅಂತ ಹೇಳೋದು ಅನ್ವಯ ವ್ಯಾಪ್ತಿ. ಯಾವ್ದು ಹೀಗಿರೋದಿಲ್ವೋ ಹಾಗಿರೋದಿಲ್ಲ ಅಂತ ಹೇಳಿದ್ರೆ ವ್ಯತಿರೇಕ ವ್ಯಾಪ್ತಿ, ಹೀಗಿದ್ರೆ ಹೀಗಿರುತ್ತೆ ಒಂದು ಅನ್ವಯ ವ್ಯಾಪ್ತಿ ಅದನ್ನು ಹೇಳಿದ್ದಾರೆ. ಇದರಿಂದ ಅನೇಕ ವಿಚಾರ ತಿಳಿಸ್ಕೊಟ್ಟಾಗಾಯ್ತು. ಯಾವುದೇ ವಿಚಾರವಲ್ಲಿ ಅನ್ವಯ ವ್ಯತಿರೇಕ ಎರಡೂ ಬರೋ ಕಾಲಕ್ಕೆ ಅನ್ವಯ ಹೇಳ್ತಕ್ಕಂಥದ್ದು ಹೆಚ್ಚು ನೇರ, ಅದು ಇಲ್ಲದ ಹೋದ್ರೆ ಕುಟಿಲ, ರೌಂಡ್ ಅಬೌಟ್ ಮಾರ್ಗ. ಅದು ಪ್ರಾಣ ದ್ರಾವಿಡ ಪ್ರಾಣಾಯಾಮ ಅಂತೀವಲ್ಲ ಹಾಗೆ. ಎತ್ತದಿತಿ ಸಾಧಾರಣ ಪ್ರಯೋಗಾದೇವ ಸರ್ವೋಪಸಂಹಾರ ಸಿದ್ಧೇ ದುರ್ವಚನಾಭಾವೋ ನ ದೋಷಾಯ ಗೌರ್ನ ಪದ ಸ್ಪಷ್ಟವ್ಯ ಇತ್ಯಾದಿವತ್. ಎತ್ತದಿತಿ ಸಾಧಾರಣ ಪ್ರಯೋಗಾದೇವ ಎತ್ತತ್ ಯದಿತ್ತಂ ತತ್ತಥ ಅಂತ ಹೇಳಿದರು. ಸರ್ವೋಪಸಂಹಾರ ಸಿದ್ಧೇ ದ್ವಿವಚನಾಭಾವೋ ನ ದೋಷಾಯ ಯದಿತ್ತಂ ತತ್ತಥ ಅಂತ ಹೇಳಿದರು. ಎತ್ರ ಸೋಮ ತತ್ರ ವನ್ನಿ ಅಂತ ಹೇಳಬೇಕಾದ್ರೆ ಎತ್ರ ಎತ್ರ ಸೋಮ ತತ್ರ ತತ್ರ ವನ್ನಿ ಅಂತ ಎರಡು ಸರ್ತಿ ಹೇಳೋದು ಗೊತ್ತಾಯ್ತಾ. ಇಲ್ಲೂ ಕೂಡ ಯದಿತ್ತಂ ತತ್ತಥ ಅಂತ ಹೇಳಬೇಕಾದ್ರೆ ಯತ ಯತ ಇತ್ತಂ ಭವತಿ ತತ್ ತತ್ ತಥಾ ಭವತಿ ಅಂತ ಎರಡು ಸರ್ತಿ ಹೇಳಬೇಕಾಗಿತ್ತು. ಅದನ್ನ ಯಾತಕ್ಕೆ ಹೇಳಲಿಲ್ಲ ಅಂತ ಕೇಳಿದರೆ, ಎತ್ತದಿತಿ ಸಾಧಾರಣ ಪ್ರಯೋಗಾದೇವ ಸರ್ವೋಪಸಂಹಾರ ಸಿದ್ಧೇ ದ್ವಿವಚನಾಭಾವೋ ನ ದೋಷಾಯ. ಎರಡು ಸರ್ತಿ ಹೇಳೋದು ದುರ್ವಚನಾಭಾವ, ಎರಡು ಸರ್ತಿ ಹೇಳದೆ ಇರೋದು ದೋಷ ಅಲ್ಲ. ಯಾಕೆ? ಒಂದ್ಸರ್ತಿ ಹೇಳಿದಾಗಲೇ ಅಷ್ಟು ಅಫರ್ಮೇಟಿವ್ ಅವಕಾಶ ಇರೋದ್ರಿಂದ ಎರಡು ಸರ್ತಿ ಹೇಳಬೇಕಾಗಿಲ್ಲ. ದೃಷ್ಟಾಂತ ಹೇಗೆ ಅಂದರೆ, ಗೌರ್ನಪ ನೌ ಗೌರ್ನಪದ ಸ್ಪ್ರಷ್ಟವ್ಯ ಇತಿವತ್. ಗೌಹು ನಪದ ಸ್ಪ್ರಷ್ಟವ್ಯ ಅಂತ ವಾಕ್ಯ ಇದೆ. ಗೌಹು ನಪದ ಸ್ಪ್ರಷ್ಟವ್ಯ, ಅದು ಸಾಮಾನ್ಯ ಅರ್ಥ ಏನು? ಗೌಹು ಅಂದರೆ ಗೋವು, ಪದ ಕಾದಿನಿಂದ, ನಾ ಸ್ಪ್ರಷ್ಟವ್ಯ ಸ್ಪರ್ಶಿಸಲ್ಪಡಕೂಡುದು ಗೊತ್ತಾಯ್ತಾ, ಗೋವನ್ನು ಕಾದಿನಿಂದ ಮುಟ್ಟಕೂಡುದು ಅಂತ ಅರ್ಥ. ಇದ್ರದ್ದು ಏನು ಗೊತ್ತಾಗುತ್ತೆ ನಮಗೆ? ಯಾವುದೋ ಒಂದು ಗೋವು ತೋರಿಸಿದ್ರೆ ಮುಟ್ಟಬಾರ್ದು ಅಲ್ಲ, ಯಾವ್ಯಾವುದು ಗೋವು ಅಂತಿದೆಯೋ ಅದನ್ನು ಕಾರಿಂದ ಮುಟ್ಕೊಳ್ಳಿ. ಬಿಳಿ ಬಣ್ಣ, ಕೆಂಪಣ್ಣ, ನಮ್ಮ ಗೋವು, ಬೇರೆ ಗೋವು, ಅದೆಲ್ಲ ಏನೂ ಇಲ್ಲ. ಗೋವು ಅಂದರೆ ಎಲ್ಲ ಗೋವುಗಳು ಅಂತ ಹೇಗೆ ಅರ್ಥನೋ, ಇವತ್ತ ಮಿಥ್ಯ ಅಂತ ಹೇಳಿದರೆ ಎಲ್ಲವೂ ಮಿಥ್ಯ. ಎದಿತ್ತಂ ತತ್ತಥ, ಯಾವ್ಯಾವ ಸಿಗಿದೆಯೋ ಹಾಗೆಲ್ಲ ಮಿಥ್ಯ. ಎಲ್ಲೆಲ್ಲಿ ದೃಶ್ಯತ್ವ ಅಂತಿದೆಯೋ ಅಲ್ಲೆಲ್ಲ ಏನಿರಬೇಕು? ಮಿಥ್ಯಾತ್ವ ಇರಬೇಕು. ಅನುವಾದ ದೃಶ್ಯತ್ವ ಇದ್ದರೆ ದೃಶ್ಯತ್ವ ಇರಲೇಬೇಕು. ಇದು ವಿಚಿತ್ರವಾದ ವಾದ ಇಟ್ಕೊಂಡು ದೃಷ್ಟಾಂತ. ಇದೆಲ್ಲ ಟೀಕಾರ ಮೊದಲು ಏನು ಮಾಡ್ತಿದ್ದಾರೆ ಅಂದರೆ, ಅವ್ರು ಹೇಳಿದ ಅನುಮಾನದ ಪ್ರಕಾರ ಏನು ಅರ್ಥ, ಅನುಮಾನ ಅರ್ಥ ಮಾಡ್ಕೋಬೇಕು ಫಸ್ಟು, ಆಮೇಲೆ ಖಂಡನೆ ಮಾಡಬೇಕು. ಫಸ್ಟು ಅನುವಾದ, ಅದರ ವಿವರಣೆ, ಆಮೇಲೆ ಅದರ ಖಂಡನೆ. ಈ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಯಾಕಂದ್ರೆ ಯಾರೋ ಖಂಡನೆ ಮಾಡ್ಬೇಕಾದ್ರೆ ಏನು ಹೇಳಿದಾಗ ಸ್ಪರ್ತಿ ಗೊತ್ತ ಅಂತ ಕೇಳ್ತಾರೆ. ಏನು ಹೇಳಿದೆ ಹೇಳಿ ಆಮೇಲೆ ಖಂಡನೆ ಮಾಡಬೇಕು ಅಂತ ತಿಳಿಸ್ತಾರೆ. ಗೌರ್ನ ಪದ ಸ್ಪಷ್ಟವ್ಯ ಇತಿವತ್. ಇವತ್ತು ಜಡ್ಜ್ಮೆಂಟ್ ಕೊಡಬೇಕಲ್ಲ, ಫಸ್ಟ್ ಏನು ಮಾಡ್ತಾರಲ್ಲ, ಅಲ್ಲಿ ಪ್ರಿಯಾಂಬಲ್ ಕೊಟ್ಬಿಟ್ಟು ಇವರೆಲ್ಲ ಆರ್ಗ್ಯುಮೆಂಟ್ಸ್ ಏನು, ಅವರ ಆರ್ಗ್ಯುಮೆಂಟ್ಸ್ ಏನು, ಏನೇನು ಪ್ರೊಸೀಡಿಂಗ್ಸ್ ಆಯಿತು ಎಲ್ಲ ಕೊಟ್ಟು ಕೊನೆಯೇ ಕನ್ಕ್ಲೂಷನ್ ಕೊಡ್ತಾರೆ ಗೊತ್ತಾಯ್ತಾ. ತೀರ್ಮಾನ ಒಂದು ಎರಡು ಲೈನ್ ಇರ್ಬೋದು, ಅದಕ್ಕಿಂತ ಮುಂಚೆ ಏನು ಮಾಡಿರ್ತಾರೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು. ಅದಕ್ಕೆಲ್ಲ ಅನುವಾದ ವಿವರಣೆ ಅಂತ ಅರ್ಥ. ಅದಕ್ಕೆ ಸಂಪ್ರತಿ ಪನ್ನ ಇಲ್ಲ ಅಷ್ಟೇ ಕೊಟ್ಬಿಟ್ರೆ ಜಡ್ಜ್ ಅರ್ಥ ಮಾಡ್ಕೊಂಡಿದ್ದಾರೆ ಯಾರಿಗೆ ಗೊತ್ತು ಅಂತ ಹೇಳ್ತೇವೆ. ಇದೆಲ್ಲ ಹೇಳಿದ್ದಾರೆ, ಈಗ ಆಗಿದೆ, ಇಷ್ಟಿಷ್ಟು ನಡೆದಿದೆ, ಇದೆಲ್ಲ ನಡೆದೋಗಿದೆ, ಅದು ಆದರೆ ಇದು ಈ ನಿಮ್ಮ ಪ್ರಕಾರ ಇದು ಸರಿಯಲ್ಲ ಅಂತ ಕೊನೆಯ ತೀರ್ಮಾನ ಕೊಡಬೇಕು. ಅದು ಪದ್ಧತಿ. ಅದಕ್ಕಾಗಿ ಅವ್ರು ಹೇಳಿದ್ದನ್ನೆಲ್ಲ ವಿವರಣೆ ಮಾಡ್ತಾ ಇದ್ದಾರೆ. ಸಂಪ್ರತಿಪನ್ನಂ ದೃಶ್ಯತ್ವ ಮಿಥ್ಯಾತ್ವವತ್ತಯ ಇತಿ ಶೇಷ. ಸಂಪ್ರತಿಪನ್ನಂ ಎಲ್ಲೆಲ್ಲಿ ದೃಶ್ಯತ್ವ ಮಿಥ್ಯಾತ್ವ ಇದು ಗಲಾಟೆ ಬರುತ್ತೋ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಶುಕ್ತಿರಜದಲ್ಲಿ ಸಂಪ್ರತಿಪನ್ನ ಗ್ರಹಣೇನ ಸಾಧ್ಯ ವಿಕಲತ್ವ ದೃಷ್ಟಾಂತ ದೋಷ ನಿರಾಸೋ ವಿಕೃತ ಸ್ಯಾದಿತಿ ಶುಕ್ತಿರಜಿತ ವಿತ್ತೇವನೋಕ್ತ. ಶುಕ್ತಿರಜಿತ ಅಂತ ಹೇಳ್ಬೋದಾಗಿತ್ತು. ಆಗೇನು ಪ್ರಶ್ನೆ ಮಾಡ್ತಿದ್ದ? ಸಾಧ್ಯ ವಿಕಲ ದೋಷ ಇದೆಯೋ ಇಲ್ವೋ, ಸಾಧ್ಯ ವೈಕಲ್ಯ ಇದೆಯೋ ಡಿಸ್ಕಸ್ ಮಾಡಬೇಕು. ಸಂಪ್ರತಿಪನ್ನ ಅಂದ್ರೆ ಪ್ರಶ್ನೆನೇ ಇಲ್ಲ. ನಾವು ದೃಷ್ಟಾಂತ ವಿವಾದ ನಂಬಲ್ಲ. ಈಗ ಒಟ್ಟು ಪಾಯಿಂಟ್ ಏನೀಗ, ಇವತ್ತಮ್ಮ ದೃಶ್ಯ ದೃಶ್ಯತ್ವ ಹೇತು ಭಾರಿ ಮುಖ್ಯ, ಸಾಧ್ಯ ಭಾರಿ ಮುಖ್ಯ. ದೃಷ್ಟಾಂತ ಮತ್ತು ಉಳ್ಳ ಹೇಗಿರಬೇಕವು ಇದು ತಕ್ಕಂತೆ ಸೂಟಬಲ್ ಕೊಟ್ಟರೆ ಆಯ್ತು ಅಷ್ಟೇ. ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅವನು ವಾದ. ಸರಿ, ಯಾವುದೇ ಯುಕ್ತಿ ಕೊಡಬೇಕಾದ್ರೆ ಹಾಗೆ ಪ್ರಪಂಚ ಮಿಥ್ಯಾತ್ವ ಅನುಮಾನೇ ಮುಂದೆ ಯದ್ಯಪಿ ಪರೇಣ ಸ್ವಗ್ರಂಥೆ ಪಂಚಾವಯವ ಪ್ರಯೋಗೋ ಅಸ್ಯ ವಿಹಿತ ಇತಿ ತಥೈವ ಅನುವಾದೋ ಯುಕ್ತ ತಥಾಪಿ ಉಪನಯ ನಿಗಮನಯೋ ಅನುಸಂಧಾನ ಅಂಗತ್ವಾತ್ ಅನುವಾದಾರ್ಹತಾ ಅಪಿ ನಾಸ್ತಿ ಇತಿ ಸೂಚಯಿತು ತ್ರಯವ ಅನುವಾದ. ಇನ್ನೊಂದು ಪ್ರಶ್ನೆ, ಯದ್ಯಪಿ ಪರೇಣ ಈ ಪರಕೀಯರು ಅಂದರೆ ಮಾಯಾವಾದಿಗಳು ಸ್ವಗ್ರಂಥೆ ತಮ್ಮ ಗ್ರಂಥದಲ್ಲಿ ಏನು ಮಾಡಿದ್ದಾರೆ, ಪಂಚಾವಯವ ಪ್ರಯೋಗವಶ್ಯ ವಿಹಿತ ಇತಿ ತಥೈವ ಅನುವಾದೋ ಯುಕ್ತ. ಪಂಚಾವಯವಾಕ್ಯ ಪ್ರಯೋಗ ಮಾಡಿದ್ದಾರೆ ಅವರು. ಆದರೆ ನೀವೇನು ಮಾಡಬೇಕಾಗಿತ್ತು, ಪಂಚಾವಯವಾಕ್ಯನ ಹೇಳಬೇಕು. ಪಂಚಾವಯವಗಳು ಅಂದರೆ ಯಾವುದು ನೆನಪಿರಬಾರ್ದು ಫಸ್ಟ್. ಅಲ್ಲ ಅಲ್ಲ ಅದಲ್ಲ, ಏನು ಪಂಚಾವಯವ ಯಾವ್ಯಾವುದು, ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಉಪನಯ, ನಿಗಮನ, ಇದಿಷ್ಟು ಕೂಡ ಪಂಚ ಅವಯವಗಳು. ಹಿಂದೆ ಹೇಳಿದ್ದಾರೆ ಪ್ರಮಾಣ ಪತ್ರ ಪ್ರಮಾಣದಲ್ಲಿ ಬಂದಿದೆ ಪಂಚ ಅವಯವಗಳು. ಫೈವ್ ಲಿಂಬ್ಸ್ ಆಫ್ ಎ ಪ್ರಾಪರ್ ಅನುಮಾನ ಅಂತ ಅರ್ಥ. ಅದರಲ್ಲಿ ಅಷ್ಟು ಹೇಳಬೇಕಾಗಿತ್ತು. ಉದಾಹರಣೆಗೆ ವಿಮತಂ ಮಿಥ್ಯಾ, ಇದೇನಿದು ಪ್ರತಿಜ್ಞಾ. ದೃಶ್ಯತ್ವ ಹೇತು, ಎದಿತ್ತಂ ತತ್ತ ಎಂಬುದೇನದು ದೃಷ್ಟಾಂತ. ಅಷ್ಟೇ, ಮೂರೇ ಹೇಳಿದ್ದಿಲ್ಲ. ಇನ್ನೊಂದು ಎನ್ನೆರಡು ಹೇಳಬೇಕಾಯಿತು, ಉಪನಯ ನಿಗಮ ಹೇಳಬೇಕು. ಯಾಕೆ ಹೇಳಲಿಲ್ಲ ಅಲ್ಲಿಗೆ, ಅದು ಏನು ಹೇಳಬೇಕೀಗ, ಅಯಂ ಹತ್ರ ಇಲ್ಲಿದೆ ಈಗ ಯುವತಂ ಮಿಥ್ಯಾ ದೃಶ್ಯತ್ವ ಯಥಾಸಂ ಪ್ರತಿಬಂಧ ಆದಮೇಲೆ ಅತ್ರ ದೃಶ್ಯತ್ವ ವಿದ್ಯತೆ, ಗೊತ್ತಾಯ್ತಾ. ಅತ ಅತಃ ದೃಶ್ಯತ್ವ ದೇವ ವಿಮತಂ ಮಿಥ್ಯಾ ಏವ ಅಂತ ಕನ್ಕ್ಲೂಡ್ ಮಾಡಬೇಕಾಗಿತ್ತು. ಆ ಎರಡು ಭಾಗ ಬಿಟ್ಟಿದ್ದಾರೆ, ಮೂರು ಭಾಗ ಹೇಳಿ ಎರಡು ಭಾಗ ಬಿಟ್ಟುಬಿಟ್ರು. ಯಾತಕ್ಕೆ ಬಿಟ್ಟರು ಅಂತ ಕೇಳಿದರೆ, ಅವ್ರು ಹೇಳೋದು ಐದನ್ನೇ ಅನುವಾದ ಮಾಡೋಕ್ಕಾರೆ ಐದು ಮಾಡಲಿಲ್ಲ, ಮೂರೇ ಮಾಡಿದ್ದೇನೆ ಯಾತಕ್ಕೆ ಅಂತ ಕೇಳಿದರೆ, ತಥಾಪಿ ನೋಡಿ, ಯದ್ಯಪಿ ಪರೇಣ ಸ್ವಗ್ರಂಥೆ ಪಂಚ ಅವಯವ ಪ್ರಯೋಗವಶ್ಯ ವಿಹಿತ ಇತಿ ತಥೈವ ಅನುವಾದೋ ಯುಕ್ತ. ತಥಾಪಿ ಉಪನಯ ನಿಗಮನಯೋ, ಉಪನಯ ಮತ್ತು ನಿಗಮನಗಳು ಅನುಸಂಧಾನ ಅಸಾಧಾರಣಾಂಗತ್ವಾತ್, ಅವು ಇರಲೇಬೇಕು ಅಂತ ನಿಯಮ ಇಲ್ಲ. ಹಿಂದೆ ಹೇಳಿಬಿಟ್ಟಿದ್ದಾರೆ ಪಂಚಾವಯವ ವಾಕ್ಯ ಇರಲೇಬೇಕು ಅಂತ ನಿಯಮ ಇಲ್ಲ. ಏಕೆ, ಇನ್ನೊಬ್ಬರಿಗೆ ಅನುಮಾನ ಹೇಳ್ತಿದ್ದೇನೆ, ಪರಾರ್ಥ ಅನುಮಾನ ಇದೆ. ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಎಷ್ಟಿರಬೇಕು ಅಂತೇಳಿ ತೀರ್ಮಾನ ಮಾಡತಕ್ಕಂಥದ್ದು ಸರಿಯಲ್ಲ. ಐದು ಅವಯವ ವಾಕ್ಯ ಇರಬಹುದು, ಐದು ಹೇಳಬೇಕು ಅಂತ ನಿಯಮ ಇಲ್ಲ. ಯಾಕೆ, ಇನ್ನೊಬ್ರು ಹೇಳಕ್ಕೆ ಹೊರಟಾಗ ಇನ್ನೊಬ್ರು ಯಾರು ಅನ್ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಬ್ರು ದಡ್ಡನಾಗಿದ್ದರೆ ಐದಲ್ಲ ಸಾವಿರ ಹೇಳಿದ್ರೆ ಅರ್ಥ ಆಗಲ್ಲ ಅವನಿಗೆ. ಜಾಡನಾಗಿದ್ದರೆ ಇವತ್ತಿಥ್ಯ ಅಂತಲೇ ಅರ್ಥ ಆಗಿಬಿಡುತ್ತೆ, ಅರ್ಥ ಆಯ್ತಾ. ಆದ್ರಿಂದ ಇಲ್ಲ, ಅಲ್ಲಿಗೂ ನೀವು ಏನು ಮಾಡ್ಕೋಂದ್ರೆ ಮೂರು ಅಂತ ಇಟ್ಕೋಬೇಕು, ಐದನ್ನೇ ಸರಿ ಏನು ಮಾಡಬಾರ್ದು, ಎಕ್ಸ್ಟೆಂಡ್ ಮಾಡ್ತಾ ಹೋಗಬಾರ್ದು ಅಂತ ಹೇಳಿದರು ಅಲ್ಲೆಲ್ಲ. ಅದಕ್ಕೋಸ್ಕರ ತೋರಿಸೋದಕ್ಕೋಸ್ಕರ ಅದು ಹೇಳಲಿಲ್ಲ. ನಾಸ್ತಿ ಸೂಚಿಸಿತು ತ್ರೀ ಅವಯವ ಅನುವಾದ, ತ್ರಯವಯವ, ತ್ರೀ ಪ್ಲಸ್ ಆ ತ್ರ ತ್ರಯವಯವ ಅನುವಾದ ಅಂತಾಯ್ತು. ಮೂರು ಅವಯವ ಮಾತ್ರ ಇರೋ ಅನುವಾದ ಮಾಡಿದ್ದಾರೆ. ಅದೆಲ್ಲ ಯಾತಕ್ಕೆ ಎಲ್ಲಿ ಗೊತ್ತಾಗಬೇಕು ನಮಗಂದರೆ, ತಚ್ಚ ಅನ್ಯತ್ರ ಉಪಪಾದಿತಂ, ಅದು ಬೇರೆ ಕಡೆಗೆ ಒಂದು ವಿಸ್ತಾರವಾಗಿ ಇದು ಸಂಯುಕ್ತವಾಗಿ ಪ್ರತಿಪಾದನೆ ಮಾಡಿದ್ದೇವೆ. ಅಲ್ಲಿ ಸಂಯುಕ್ತ ಮಾಡಿದ್ದೇವೆ ಅಂದ್ರೆ ಏನರ್ಥ, ಅಲ್ಲಿ ಪ್ರಮಾಣ ರಕ್ಷಣ ಟೀಕಾ ಮತ್ತು ಪ್ರಮಾಣ ಪದ್ಧತಿ ಅದರಲ್ಲ ಹೇಳಿದ್ದೇವೆ ಅಂತ ತಾತ್ಪರ್ಯ. ಏವಂಚ ಅನುವಾದ ತೈವ ಅಧಿಕಂ ನಾಮ ನಿಗ್ರಹ ಸ್ಥಾನ ವಿಸೂಚಿತಂ ಭವತಿ. ಅದ್ರ ಜೊತೆಗೆ ಇಲ್ಲೇ ಇಂಡೈರೆಕ್ಟ್ಲಿ ಆಚಾರ ಒಂದು ಖಂಡನೆ ಮಾಡಿದಾಗಾಯ್ತು ಅವರಿಗೆ. ಏನು ಖಂಡನೆ, ಮೂರೇ ಹೇಳಿದ್ರೆ ಸಾಕಾಗಿತ್ತು, ಇದು ಹೇಳ್ತಿದ್ದೀಯ ಆದ್ರಿಂದ ಅವು ಆರ್ತಲ್ಲಿ ಬಂದು ಸೋತಾಗಲೆಕ್ಕ ನೀನು. ಅದು ಏನಂತ ದೋಷ ಕರೀತಾರೆ ಅದಕ್ಕೆ, ಅಧಿಕ ಅಧಿಕ ನ್ಯೂನ ಅಧಿಕ ಅಂದರೆ ಅಧಿಕ ಹೆಚ್ಚೇಳಿದ್ದು ಎನ್ನೇ ಸರಿ ಅಂತೇಳಿ ದೋಷ ತಿಳಿಸಿದ್ರು. ನಮ್ಗೆ ಹೆಚ್ಚೇಳಿದ ದೋಷ ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತೆ, ಏನೋ ಹೆಚ್ಚೇಳ್ತಾನೆ ಪಾಪ ಬಿಟ್ಬಿಡಿ, ಗೊತ್ತಾಯ್ತಾ. 100 ರೂಪಾಯಿ ಕೇಳಿದ್ರೆ 1,000 ರೂಪಾಯಿ ಕೊಟ್ಟರೆ ಬೇಡ ಅಂತಾರೆ ಯಾರು, ಹೌದಲ್ಲ. ಬ್ಯಾಂಕ್ನಲ್ಲಿ ಹೋದಾಗ ಕೊಟ್ಟಿದ್ದು ಕ್ಯಾಶ್ ಅಕಸ್ಮಾತ್ಯಾರ 5 ರೂಪಾಯಿ ಜಾಸ್ತಿ ಕೊಟ್ಟರೆ ಏನು ಮಾಡ್ತೀನಿ ಅವಾಗ, ಜನ್ಮೋಷನ್ ಟ್ರೆಂಡ್ ಏನಿರುತ್ತೆ ಜನರಲ್ಲಿ, ಹೆಚ್ಚು ಕೊಟ್ಟ ಬಿಡು ಅಂತ ಹೇಳ್ತಾರೆ. ಹೆಚ್ಚಾಗಿ ಯಾರು ಕಮ್ಮಿ ಕಡಿಮೆ ಕೊಟ್ಟರೆ ಗಲಾಟೆ ಬಿಡಿಸ್ತಾನೆ, ಹೆಚ್ಚು ಕೊಟ್ಟರೆ ಕಡಿಮೆ ಮಾಡೋದಿಲ್ಲ. ಅದು ಅನಿಸುತ್ತೆ ಆಕ್ಚುಲಿ, ಅವಾಗ ಊಟಕ್ಕೆ ಕೂತಾಗ ಉಪ್ಪು ಜಾಸ್ತಿ ಹಾಕಿದ್ರೆ ಗೊತ್ತಾಗಲ್ಲ ಅವಾಗೇನಾಗುತ್ತೆ, ಹೆಚ್ಚಾಕಿದ್ರೆ ಬಿಡೋತ್ತಾರ, ತಿಲ್ಲಿಬಿಡ್ತಾನಾಗ ತಿನ್ನಕ್ಕಾಗದು, ಏನ್ರಿ ಬರೀ ಉಪ್ಪೆ ಅಂತ ಹೇಳ್ತಾ ನಮ್ಗೆ ಇಲ್ಲೇನು ಅನಿಸ್ತು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಯಾಕೆ, ದುಡ್ಡು ಕಾಸಿನ ವಿಚಾರ, ಅಲ್ಲೇ ಆದ್ರೆ ಏನಾಯ್ತು ಈಗ ತಿನ್ನೋ ವಿಚಾರ. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಅನುಭವ ಈಗ ಅಲ್ಲೇ ಮಾಡ್ತಾನೆ, ಹೆಚ್ಚಾದ್ರೆ ತಪ್ಪೇ ಅದು, ಹೆಚ್ಚಾಕಿದ್ರೆ ತಪ್ಪು, ಕಡಿಮೆ ಹಾಕಿದ್ರೆ ತಪ್ಪು ಅಂತ, ನ್ಯೂನ ಅಧಿಕ. ಸೊ ಭೋಜನದಲ್ಲಿ ಹೇಗೆ ಅಧಿಕ ನ್ಯೂನಗಳು ದೋಷನೋ, ಅನುಮಾನದಲ್ಲಿ ಕೂಡ ಏನೋ ಅಧಿಕ ನ್ಯೂನ ಎರಡು ಇರಬಾರ್ದು. ಇಲ್ಲಿ ಅಧಿಕ ದೋಷ ಇದೆ, ನಮ್ಮಲ್ಲಿ ಇದೆ ಈಗ ಅನ್ಯ ಸರಿಯಾಗಿ ಎರಡು ಹೆಚ್ಚು ಹೇಳಿದ್ದೆ ಅಂತ ಹೇಳಿದ್ರು. ಏವಂಚ ಯಾವಾಗಲೂ ಇನ್ನೊಂದೇ ಇಲ್ಲಿ ಗೊತ್ತಾಗದೆ ಯಾವ ನಮಗೀಗ ಟೆಲಿಗ್ರಾಮ್ ಎಲ್ಲ ಕೊಡ್ತಾನೆ, ಅವು ಒಂದೊಂದು ಪದ ಕೌಂಟ್ ಮಾಡ್ತಾರೆ, ಹೆಚ್ಚು ಕೊಟ್ಟಷ್ಟು ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ, ಅರ್ಥ ಆಯ್ತಾ. ಇದೇ ರೀತಿ ಈಗ ಮೊಬೈಲ್ ಹಾಕಿರ್ತಾರೆ, ಅಷ್ಟು ಗೊತ್ತಾಗಲ್ಲ ಕರೆನ್ಸಿ ಏನಾಗುತ್ತೆ, ಅವು ಖರ್ಚಾಗ್ತಾ ಹೋಗ್ತಾ ಇರುತ್ತೆ, ಗೊತ್ತಾನೆ ಅದಕ್ಕೆಲ್ಲ ಬೆಲೆ ಇದೆ ಅಂತ ಗೊತ್ತಲ್ಲ. ಅದೇ ರೀತಿ ವಾಕ್ಯಗಳಿಗೆ ಬೆಲೆ ಇದೆ, ಶಬ್ದ ಪದಗಳಿಗೆ ಬೆಲೆ ಇದೆ. ಆದ್ದರಿಂದ ಅನ್ನೇ ಸರಿ ಏನು ಮಾಡಿಕೊಡೋದು ಅದನ್ನು ಹೆಚ್ಚಿಗೆ ಹೇಳಬಾರ್ದು. ಏವಂಚ ಅನುವದತೈವ ಅಧಿಕಂ ನಾಮ ನಿಗ್ರಹ ಸ್ಥಾನ ವಿಸೂಚಿತಂ ಭವತಿ. ಒಂದು ಮಾತಿದೆ, ಒಂದು ಪದ ಉಪಯೋಗಿಸಿದ್ರೆ ಅದು ಉಳಿಸಿದ ಅಲ್ಲ. ಎಕಾನಮಿ ಹೇಗಿರಬೇಕು ಅಂದರೆ, ಒಂದು ವಾಕ್ಯದಲ್ಲಿ ಹೇಳಿ ಎರಡು ವಾಕ್ಯದಲ್ಲಿ ಹೇಳಬಾರ್ದು, ಎರಡು ಪದದಲ್ಲಿ ಹಾಕಿದ್ರೆ ಮೂರು ಪದ ಉಪಯೋಗಿಸ್ಬಾರ್ದು. ಇನ್ನೂ ಮುಂದೆ ಹೋಗ್ತಾನೆ ಯಾಕೆ ಎಲ್ಲಿವರೆಗೆ ಹೋಗ್ತಾರೆ ಅಂತ ಕೇಳಿದರೆ ವೈಯಾಕರಣಿಗಳು, ಒಂದು ಪದ ಎಕ್ಸ್ಟ್ರಾ ಒಂದು ಅಕ್ಷರ ಹೆಚ್ಚಿರಬಾರ್ದು ಅಂತ ಹೇಳ್ತಾರೆ. ಒಂದು ಅಕ್ಷರ ಹೆಚ್ಚಿದ್ರು ಕೂಡ ಡಿಫೆಕ್ಟ್ ಇದ್ದಾಗೆ ಲೆಕ್ಕ, ಅಕ್ಷರ ಕೂಡ ಹೆಚ್ಚಿರಬಾರ್ದು. ಅವ್ರು ಹೇಳ್ತಾರೆ ಅಕ್ಷರ ಸೇವ್ ಮಾಡಿಬಿಟ್ಟು ಎಷ್ಟು ಖುಷಿಯಾಗುತ್ತೆ ಅಂತ ಗೊತ್ತ ಅವರಿಗೆ, ಪುತ್ರೋತ್ಸವ ಬನ್ನಂತೆ ವೈಯಾಕರಣ, ಪುತ್ರೋತ್ಸವ ಖುಷಿಯಾಗುತ್ತೆ. ಒಂದು ಅಕ್ಷರ ಸೇವ್ ಮಾಡಿಬಿಟ್ರೆ ಅವ್ರಿಗೆ ಏನಾಗುತ್ತಂತೆ, ಪುತ್ರೋತ್ಸವ ಆದಷ್ಟು ಆನಂದ ಆಗುತ್ತೆ. ಅಷ್ಟರ ಮಟ್ಟಿಗೆ ಎಕಾನಮಿ ಇರಬೇಕು, ವರ್ಲ್ಡ್ಸಲ್ಲಿ ಎಕಾನಮಿ ಇರಬೇಕು. ಅದನ್ನು ಅವ್ರು ಮೇಂಟೈನ್ ಮಾಡಲೇ ಇಲ್ಲ ಯಾರು ಕೂಡ ಬೇರೆಯವರು. ಆಚಾರ್ಯ ಮಾತ್ರ ಕಾಂಪ್ಯಾಕ್ಟ್ ಅಂದರೆ ಕಾಂಪ್ಯಾಕ್ಟ್, ಅಷ್ಟು ಕಾಂಪ್ಯಾಕ್ಟ್ ಬರೀತಾರೆ. ಏವಂ ಅನೂದಿತ ಅನುಮಾನಂ ದೂಷಯಿಷ್ಯನ್ ಪ್ರಥಮ ಪ್ರಾಪ್ತತ್ವಾ ಪ್ರತಿಜ್ಞಾಶ್ರಯಂ ದೋಷ ಮಹಾ. ಹೀಗೆ ಅನುಮಾನವನ್ನು ಅನುವಾದ ಮಾಡಿದ ಮೇಲೆ ದೂಷಯಿಷ್ಯನ್ ಅಂದರೆ ಖಂಡನೆ ಮಾಡಬೇಕೀಗ. ದೂಷಣ ಅಂದ್ರೆ ಏನು? ಬೈಯೋದಲ್ಲ, ದೋಷ ತೋರಿಸೋದು ದೂಷಣ ಅಂತ ಕರೀತಾರೆ. ದೋಷವನ್ನು ತೋರಿಸೋದು ದೂಷಣ, ಬರೀ ಬೈದರೆ ಅದಕ್ಕೆ ಅರ್ಥ ಇಲ್ಲ, ದೋಷವನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ಪ್ರಥಮ ಪ್ರಾಪ್ತತ್ವಾ ಪ್ರತಿಜ್ಞಾಶ್ರಯಂ ದೋಷ ಮಹಾ. ಈಗ ಇವತ್ತ ಮಿಥ್ಯಾ ದೃಶ್ಯತ್ವ ಸುಲ್ಲ ಅನುಮಾನ ಇದೆ, ದೋಷ ಹೇಳಬೇಕು ಫಸ್ಟ್. ಯಾವುದ್ರ ದೋಷ ಹೇಳ್ಬೋದು? ಪ್ರತಿಜ್ಞಾ ಹೇತು ದುಷ್ಟ ಅಂತ ಅದು ಮೂರಿದ್ದಾಗ ಯಾವುದು ದೋಷ ಫಸ್ಟ್ ಹೇಳಬೇಕು? ಯಾವಾಗಲೂ ಪ್ರತಿಜ್ಞಾ. ಪ್ರತಿಜ್ಞಾ ಫಸ್ಟ್ ಬಾಯಿ ತೆಗೆದ ಅಂದ್ರೆ ಅಲ್ಲೇ ಬಾಯಿ ಬಿಟ್ಟರೆ ಕೆಟ್ಟ ಅಂತಾರಲ್ಲ, ಅಲ್ಲೇನೆ ಶುರು ಮಾಡೋದು. ಬೆಂಕಿ ತಣ್ಣಗಿದೆ ಏನು ಶುರು ಮಾಡ್ದ? ಅವ್ರು ಏನಾಯ ಅಂತ ಕೇಳಿದರು. ಮುಂದೆ ಹೇಳ್ತೀರಿ, ಏನು ಹೇಳೋದು ತಲೆ? ಈಗ ಬೆಂಕಿ ತಣ್ಣಗಿರುತ್ತೆ ಎಲ್ಲರೂ ಕೂಡ, ತಣ್ಣಗಿದ್ರೆ ಏನಲ್ಲ ಅದು? ಬೆಂಕಿ ಅಲ್ಲ, ಬೆಂಕಿಯಿಂದ ತಣ್ಣಗಿರೋದಿಲ್ಲ, ಅಲ್ಲೇ ಪ್ರತಿಜ್ಞಾ ದೋಷ. ಅರ್ಥ ಆಯ್ತಾ? ಪ್ರತ್ಯಕ್ಷ ವಿರೋಧ ಅಥವಾ ಪ್ರಮಾಣ ವಿರೋಧ ಅಂತ ಹೇಳುತ್ತೆ. ಹೋಗ್ತಾನೆ, ಅದು ಮೊದಲು ಯಾವ ದೋಷ ಹೇಳಬೇಕು? ಯಾವಾಗಲೂ ಕೂಡ ಪ್ರತಿ ಅದು ಸಿಗದ ಹೋದಾಗ ಎಲ್ಲಿಗೆ ಹೋಗ್ಬೇಕಾಗ? ಹೇತು ದೋಷ ಹೇಳು, ಅದು ಸಿಗದ ದುಷ್ಟಾಂತ ದೋಷ. ಯಾರೋ ಒಂದು ದೋಷ ಹೇಳಬೇಕು ಕ್ರಮ ಇರುತ್ತೆ. ಅದಕ್ಕೆ ಪ್ರಥಮ ಪ್ರಾಪ್ತತ್ವ ಆರ್ಡರ್ನಲ್ಲಿ ಫಸ್ಟ್ ಬಂದಿರೋದು ಯಾವುದು? ಪ್ರತಿಜ್ಞೆ. ಆದ್ದರಿಂದ ಅದು ದೋಷವನ್ನೇ ಹೇಳ್ತಾರೆ. ಇವೆಲ್ಲ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿದರೆ ಬೇರೆ ಯಾವ ಗ್ರಂಥ ಓದಬೇಕಾದ್ರೂ ತಲೆಯಲ್ಲಿ ಇರಬೇಕು ಈ ವಿಚಾರಗಳೆಲ್ಲ. ಈ ದೃಷ್ಟಿಯಿಂದ ಗ್ರಂಥ ಬರೀತಿದ್ದಾರೆ, ಒಂದು ಪದ ಈ ರೀತಿ ಉಪಯೋಗಿಸ್ತಾರೆ. ಆಚಾರ್ಯರ ಮಾತನ್ನು ಟೀಕಾರರು ಹೇಗೆ ನೋಡ್ತಾರೋ, ಟೀಕಾರ ಇರ್ಬೋದು ಟಿಪ್ಪಣಿಕಾರ ಹಾಗೆ ನೋಡ್ತಾರೆ. ಅರ್ಥ ಆಯ್ತಾ? ಟಿಪ್ಪಣಿಕಾರರ ಮಾತನ್ನು ಅನುವಾದದಲ್ಲಿ ಹಾಗೆ ನೋಡಬೇಕು. ಇಲ್ಲದೆ ಹೋದರೆ ಏನಾಯಿತು? ಅವ್ರು ಎಷ್ಟು ಅರ್ಥ ಇಟ್ಕೊಂಡು ಮಾತಾಡಿರ್ತಾರೆ ಎಂಬುದ್ರ ಬಗ್ಗೆ ಗಮನ ಕೊಡದೆ ಹೋದರೆ ತಪ್ಪಾಗುತ್ತೆ. ಏನು ವಿಷಯ ಸರಿ ಇದೆ ಸಾಲದ ನಮಗೆ, ಏನಿರಬೇಕು ಸರಿಗೆ ಹೇಳೋ ರೀತಿಯೂ ಸರಿ ಇರಬೇಕು. ಹೇಳಿ ಹೇಳ್ತಾರೆ ಹೇಳ್ತಾರೆ, ಮೆಥಡ್ ಸರಿ ಇಲ್ಲದೆ ಹೋದ್ರೂ ಮಾತು ಕಡಿಮೆ ಹಾಕಿಬಿಡ್ತಾರೆ. ಆನ್ಸರ್ ತಂದಿರಬಹುದು, ಅದು ಯಾವ ಮೆಥಡಲ್ಲಿ ತಂದಿರ್ತಾನೆ ಅನ್ನೋದು ಕೂಡ ಯಾವುದಕ್ಕೆ ಕೌಂಟ್ ಆಗುತ್ತೆ? ಎಷ್ಟು ಸರ್ತಿ ಇದ್ದಾರೆ ಕೆಮಿಸ್ಟ್ರಿ ಲ್ಯಾಬ್ ಮಾಡ್ತಾರೆ ಫಿಸಿಕ್ಸಲ್ಲೆಲ್ಲ ಕೂಡ, ಆನ್ಸರ್ ತಪ್ಪಂದಿರುತ್ತೆ. ಪ್ರೊಸೀಜರ್ ಎಲ್ಲ ಕರೆಕ್ಟ್ ಇರುತ್ತೆ, ಅದಕ್ಕೇನಿರುತ್ತೆ? ಅದಕ್ಕೊಂದು ಮಾರ್ಕ್ಸ್ ಇದೆ, ಅಷ್ಟಕ್ಕೊಂದು ಮಾರ್ಕ್ಸ್ ಇರೋದ್ರಿಂದ ಅದು ಹೇಳೋ ಕ್ರಮನೂ ಸರಿ ಇರಬೇಕು. ಅದರಲ್ಲಿ ಆನ್ಸರು ತಪ್ಪು ಕ್ರಮನೂ ತಪ್ಪು ಅಂತಾಗ ಪೂರ್ತಿ ಸನ್ನೆ ಆಗಿಬಿಡುತ್ತೆ. ಇತ್ಯುಕ್ತೇ ಜಗತೋ ಅಭಾವ ಏವ ಅನೂದಿತ ಅನುಮಾನಂ ದೂಷಯಿಷ್ಯನ್ ಪ್ರಥಮ ಪ್ರಾಪ್ತತ್ವಾ ಪ್ರತಿಜ್ಞಾಶ್ರಯಂ ದೋಷ ಮಹಾ. ಪ್ರತಿಜ್ಞಾಶ್ರಯಂ ಅಂದ್ರೇನು? ಪ್ರತಿಜ್ಞೆಯಲ್ಲಿ ಇರತಕ್ಕಂಥ ಗೃಹಾಶ್ರಯ, ಗೃಹದಲ್ಲಿರೋನು ಪ್ರತಿಜ್ಞಾಶ್ರಯ, ಪ್ರತಿಜ್ಞೆಯಲ್ಲಿ ಇರತಕ್ಕಂಥ ದೋಷವನ್ನು ಹೇಳ್ತಾರೆ. ಇತ್ಯುಕ್ತೇ ಜಗತೋ ಅಭಾವಾದ ಆಶ್ರಯ ಸಿದ್ಧ ಪಕ್ಷ. ಆಚಾರ್ಯರ ಮಾತು. ಇತಿ ಉಕ್ತೆ ಜಗತೋ ಅಭಾವಾತ್ ಆಶ್ರಯ ಸಿದ್ಧ ಪಕ್ಷ. ಇತಿ ಉಕ್ತೆ ಈ ರೀತಿಯಾದ ಅನುಮಾನವನ್ನು ಪ್ರಯೋಗ ಮಾಡಿದರೆ ಪಕ್ಷ, ಪ್ರತಿಜ್ಞಾಲಿ ಎರಡು ಭಾಗ ಇದೆ, ಪಕ್ಷ ಮತ್ತು ಸಾಧ್ಯ ಎರಡು ಸೇರಿಕೊಂಡಿರುತ್ತೆ. ಗೊತ್ತಾನೆ? ಆ ಪಕ್ಷದ್ದು ಅದರಲ್ಲಿ ಪ್ರತಿಜ್ಞಾದಲ್ಲೂ ಎರಡು ಭಾಗ ಮಾಡಿದಾಗ ಪಕ್ಷ ದೋಷ ಬಂತು. ಏನು ಪಕ್ಷದೊಳಗೆ ಏನು ದೋಷ ಇದೆ ಅಂದರೆ ಜಗತ್ತು ಅಭಾವಾದ ಆಶ್ರಯ ಸಿದ್ಧ ಪಕ್ಷ. ಜಗತ್ತು ಇಲ್ಲಾದ್ರಿಂದಾಗಿನೆ ಇದು ದೋಷ. ಯಾವ ದೋಷ ಬಂತು ಇದಕ್ಕೆ? ಆಶ್ರಯ ಸಿದ್ಧಿಯನ್ನು ದೋಷ ಬಂತು. ಉದಾಹರಣೆಗೆ ಆಶ್ರಯ ಸಿದ್ಧಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಏನ್ರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವಾಸ್ತೆಯಿಂದ? ಯಾವುದ್ರ ತೊಂದರೆ ಗಗನ ಕುಸುಮ ಅಂದ ತಕ್ಷಣ ಏನಂತಾರೆ? ಏಕೆ ಪರಿಮಾಣ, ಪರಿಮಾಣ ಇದೆ. ಪರಿಮಾಣ ಇರಬೇಕಾದ್ರೆ ಏನಿರಬೇಕು? ಅದಕ್ಕೊಂದು ಆಶ್ರಯ ಇರಬೇಕು. ಪರಿಮಾಣ ಇರಬೇಕಾದ್ರೆ ಹೂವು ಇರಬೇಕು, ಹೂವು ಇದ್ರೆ ಪರಿಮಾಣ ಇರೋದು. ಹೂವಿದೆ ಗಗನ ಕುಸುಮ ಅಂತ ಹೇಳಿದ್ರಲ್ಲ ಅಂತ ಕೇಳಿದ್ರೆ ಎಂತ ಗಗನ ಕುಸುಮ ಅದು? ಅಂಗಡಿ ಹೋಗೋದು ಶಿಕ್ತರೇತ ಕೊಡ್ತೀನಿ ಬಳ್ಳಿ ಬೆಳ್ಳಿ ಪಟ್ಟು ಮಾಡ್ಕೊಂಡ್ರೆ ಶಿಕ್ತರೇತಿ ಬೆಳ್ಳಿ ಪಟ್ಟು ಮಾಡಕ್ ಬರುತ್ತಾ? ಅದೇ ರೀತಿನೇ ಗಗನ ಕುಸುಮಲ್ಲಿ ಏನಿರೋದಿಲ್ಲ, ಯಾತಕ್ಕೆ ಗಗನ ಕುಸುಮನೇ ಇಲ್ಲ. ಯಾವುದಕ್ಕೆ ಸುರಭಿಗೆ ಆಶ್ರಯ ಆಗಿರ್ಬೇಕಾದ ಕುಸುಮನೇ ಇಲ್ಲ ಆಗಿದ್ದಕ್ಕೆ ಏನಂತ ಕರೀತಾರೆ ಅದನ್ನ? ಆಶ್ರಯ ಸಿದ್ಧ ಅಂತ ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ಹಾಗೆ ಏನ್ ಹೇಳ್ತಿದ್ರಿ? ಇವತ್ತಂ ಮಿಥ್ಯಾ ಅಂತ ಹೇಳಿದೆ. ಸೊ ಇಲ್ಲಿ ಸಾಧ್ಯ ಯಾವುದೀಗ? ಏನು ಸಾಧನೆ ಮಾಡಲು ಕೊಟ್ಟಿದ್ದಾನೆ? ಮಿಥ್ಯಾತ್ವ, ಅದು ಸಾಧ್ಯ. ಮಿಥ್ಯಾತ್ವ ಸಾಧ್ಯ ಹೋಗ್ತಾನೆ. ಮಿಥ್ಯಾತ್ವ ಎಲ್ಲಿರ್ಬೇಕು? ಈಗ ಇರಲಿಕ್ಕೆ ಒಂದು ಜಾಗ ಬೇಕು ಮಿಥ್ಯಾತ್ವ ಇರಲಿಕ್ಕೆ. ವಿಮತಂ ಅಂತ ಹೇಳಿದ್ವಿ. ಇವತ್ತು ವೇದಾದಿಗಳು ಮಿಥ್ಯಾತ್ವ ಅನ್ನೋ ಧರ್ಮ ಇರಬೇಕಾದ್ರೆ ಒಂದು ವಸ್ತು ಇರಬೇಕು. ಅದಕ್ಕೆ ನಿನ್ನ ಪ್ರಕಾರ ಎಲ್ಲವೂ ಮಿಥ್ಯಾದಲ್ಲಿ ಮಿಥ್ಯಾತ್ವ ಹೇಗಿರುತ್ತೆ? ಮತ್ತೆ ಉದಾಹರಣೆ, ಶಿಕ್ತಿ ಶಶಿಭಿಷಾಣ ಇಲ್ಲ ಅಂತ ಹೇಳ್ತೇವೆ. ಶಶಿಭಿಷಾಣ ಪ್ರತಿಪಾದ್ಯವಾದ ಪದ ಹೊಂದಿದೆ ಕೊನೆ ಪಕ್ಷ. ಇವರು ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಆದ್ರಿಂದಾಗೇನೆ ಆಶ್ರಯ ಇಲ್ಲಿದೆ. ಅದಕ್ಕೀಗ ಆಶ್ರಯ ಇಲ್ಲದನ್ನು ಹೇಳದ ಕೊರಟಾಗ ಅದು ಕೆಟ್ಟ ಅನುಮಾನ ಆಗುತ್ತೆ. ಅದಕ್ಕೋಸ್ಕರ ಆಶ್ರಯ ಜಗತ್ತು ಅಭಾವ ವಿಮತಂ ಮಿಥ್ಯಾ ಅಂತ ಕರೆದಾಗ ಮಿಥ್ಯಾತ್ವಕ್ಕೆ ಆಶ್ರಯಾಗಿರಬೇಕಾದ ಒಂದು ಜಗತ್ತಿಲ್ಲ. ಆದ್ದರಿಂದ ಇದು ಅನುಮಾನಕ್ಕೆ ಯಾವ ದೋಷ ಬಂತು? ಫಸ್ಟ್ಗೆ ಆಶ್ರಯ ಸಿದ್ಧಿ ದೋಷ ಬಂತು. ಆಶ್ರಯ ಸಿದ್ಧಿ ಯಾವುದಕ್ಕೆ ಇರುತ್ತೋ ಅದಕ್ಕೆ ಆಶ್ರಯ ಸಿದ್ಧ ಅಂತ ಕರೀತಾರೆ. ಆಶ್ರಯ ಸಿದ್ಧಿ ದೋಷ, ಆಶ್ರಯ ಸಿದ್ಧ ಆ ದೋಷ ಇರೋ ಪದಾರ್ಥ. ಗೊತ್ತಾಯ್ತಾ? ಕಪ್ಪು 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 ಮನುಷ್ಯ ಬೇರೆ, ಕಪ್ಪು ಬಣ್ಣ ಬೇರೆ. ಅರ್ಥ ಆಯ್ತಾ? ಕಪ್ಪು ಸಿದ್ಧಿ ಬೇರೆ, ಸಿದ್ಧ ಬೇರೆ. ಸಿದ್ಧಿ ಅಂದರೆ ಸಿದ್ಧಿ, ಸಿದ್ಧ ಅಂದ್ರೆ ಏನು? ಹಾ, ಸಿದ್ಧಿ ಇರೋನು ಸಿದ್ಧ. ಸಿದ್ಧಿ ಸಿದ್ಧ ಪುರುಷ ಅಂತಾರೆ, ಸಿದ್ಧಿ ಪಡ್ಕೊಂಡವನು ಅಂತ ಅರ್ಥ. ಸೊ ಸಿದ್ಧಿ ಸಿದ್ಧ ಹೇಗೋ ಆಶ್ರಯ ಸಿದ್ಧಿ, ಆಶ್ರಯ ಸಿದ್ಧ ಪದ ಹಾಗೆ. ಯಾವ್ದು ಗುಣ ಇಲ್ಲಿ ಗುಣನ ದೋಷನೀಗ ಇಲ್ಲಿ ಸಿದ್ಧಿ ಅಲ್ಲಿ ದೋಷ ಅಲ್ಲಿ ಭಾರಿ ಗುಣ ಇಲ್ಲೇ ಭಾರಿ ದೋಷ ಇದೆ ಯಾಕೆ ಆಶ್ರಯ ಇಲ್ಲೇ ಇಲ್ಲ ಅಂತ ಹೇಳಿದ ಮೇಲೆ ದೋಷ ಬಂತು ಇತಿ ಮಾಯಾವಾದಿನ ಉಕ್ತೇ ವಕ್ತವ್ಯ ಮಿತಿ ಶೇಷ ಈ ರೀತಿ ಮಾಯಾವಾದಿ ಇತಿ ಉಕ್ತೆ ಅಂತ ಹೇಳಿದಾಗ ಮಾಯಾವಾದಿಗಳು ಹೇಳಿದಾಗ ಈ ದೋಷ ಹೇಳಬೇಕು ನಾವು ಅಜ್ಞಾಹಿತಾದಿವತ್ ಅಸಿದ್ಧ ಆಶ್ರಯೋ ಯಸ್ಯ ಅಸೋ ಆಶ್ರಯ ಸಿದ್ಧ ಬಿಡಿಸಿ ತೋರಿಸಿದ್ರು ಆಶ್ರಯ ಸಿದ್ಧ ಅಂದ್ರೆ ಏನು ಅಂದ್ರೆ ಅಸಿದ್ಧ ಆಶ್ರಯೋ ಯಸ್ಯ ಯಾವುದಕ್ಕೆ ಆಶ್ರಯವೇ ಸಿದ್ಧವಾಗಿಲ್ಲ ಒಂದು ಏನಂತ ಕರೀತಾರೆ ಆಶ್ರಯ ಸಿದ್ಧ ಅಂತ ಕರೀತಾರೆ ಅಂದ್ರೆ ಆಶ್ರಯ ಸಿದ್ಧಿ ದೋಷ ಹೊಂದಿದ್ದು ಅಂತ ಅರ್ಥ ಪಕ್ಷ ಇತಿ ತದೇಕದೇಶ ಸಾಧ್ಯ ಧರ್ಮೋ ಲಕ್ಷ್ಯತೆ ಪಕ್ಷ ಅನ್ನೋ ಪದದಿಂದ ಸಾಧ್ಯ ಧರ್ಮ ಪ್ರತಿಜ್ಞಾ ಏಕದೇಶ ಪಕ್ಷ ಅದನ್ನು ಹೇಳ್ತಾ ಇದ್ದಾರೆ ಅಥವಾ ಸಪ್ತಮ್ಯರ್ಥೆ ಬಹುರಿಹಿ ರೀತಿ ಮುಖ್ಯಾರ್ಥ ಏವ ಪಕ್ಷ ಶಬ್ದ ಅಥವಾ ಸಪ್ತಮ್ಯರ್ಥೆ ಬಹುರಿ ಅಂತ ಇಟ್ಕೊಂಡ್ಬಿಟ್ಟಾಗ ಮುಖ್ಯಾರ್ಥವೇ ಹೇಗೆ ಮುಖ್ಯಾರ್ಥ ಅಂದ್ರೆ ಉಕ್ತೇ ಇತ್ತನೇನ ಉಕ್ತಿ ನಿಮಿತ್ತಮಿದಂ ದೂಷಣಮಿತಿ ಸೂಚಯತ ಅನುಕ್ತೋಪಾಲಂಭೋಯಂ ಪರೇಣ ಪ್ರಪಂಚ ಅಸತ್ವಸ್ಯ ಅಸಾಧನಾತಿತಿ ನಿರಸ್ತಂ ಭವತಿ ಇಲ್ಲೊಂದು ಪಾಯಿಂಟ್ ಇದೆ ಬಹಳ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ ನಿಮತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಹೇಳಿದೆ ಹೇಳಿದ ತಕ್ಷಣ ಮಿಥ್ಯಾತ್ವ ಅಂದ್ರೆ ಇರಕ್ಕೆ ಒಂದು ಜಾಗ ಬೇಕು ಎಲ್ಲವೂ ಸುಳ್ಳು ಅಂತ ಹೇಳಿದ್ದಿ ಮಿಥ್ಯಾತ್ವ ಎಲ್ಲಿರುತ್ತೆ ಎಂದು ಪ್ರಶ್ನೆ ಮಾಡಿದ್ರೆ ಆಶ್ರಯ ಸಿದ್ಧಿ ದೋಷ ಅಂತ ಹೇಳ್ತೀವಿ ನಾವು ಸರಿ ಹೋಯ್ತೀಗ ಆದರೆ ಅದ್ವೈತಗಳು ಏನು ಹೇಳೋದಿಲ್ಲ ಮಿಥ್ಯಾ ಅಂದ್ರೆ ಅಸತ್ ಅಂತ ಅರ್ಥ ಇಟ್ಕೊಂಡಿಲ್ಲ ಅವರು ಏನಂತ ಇಟ್ಕೊಂಡಿದ್ದಾರೆ ಅದ್ವೈತರ ಪ್ರಕಾರ ಮಿಥ್ಯಾ ಅಂದ್ರೆ ಏನರ್ಥ ಸಹಸದ್ವಿಲಕ್ಷಣ ಅಂತ ನೆನ್ಪಿಟ್ಟರು ಸಹಸದ್ವಿಲಕ್ಷಣ ಅಂತ ಇಟ್ಟಿರೋದು ಅರ್ಥ ಆಯ್ತಾ ಆಶ್ರಯ ಸಿದ್ಧಿ ಯಾವಾಗತ್ತೆ ಅದು ಅಸತ್ ಆದ್ರೆ ಆಗುತ್ತೆ ಅಸತ್ ಅಂತ ಹೇಳೋದಿಲ್ಲ ನಾವು ಏನಂತ ಹೇಳ್ತೇವೆ ಸಹಸ ವಿಲಕ್ಷಣ ಅಂತ ಹೇಳ್ತೇವೆ ಆದ್ರಿಂದ ದೋಷ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಮಾಡ್ಬೋದಲ್ಲ ಅದಕ್ಕೆ ಆಚಾರ್ಯ ಇತ್ಯುಕ್ತೆ ಅಂತ ಆಚಾರ್ಯ ಹೇಳ್ತಾರೆ ಇಲ್ಲಿ ಮಿಥ್ಯಾ ಶಬ್ದಕ್ಕೆ ಅಸತ್ ಅಂತ ಅರ್ಥ ಇಟ್ಕೊಂಡಾಗ ಈ ದೋಷ ಬರುತ್ತೆ ಅಂತ ಅರ್ಥ ಅಸತ್ ದೋಷ ಇಟ್ಕೊಂಡಿಲ್ಲ ಅಂದ್ರೆ ಬಿಟ್ಟುಬಿಡು ಅಸ ಇಟ್ಕೊಂಡ್ರೆ ದೋಷ ಬರುತ್ತೆ ಇಲ್ಲರೂ ಅನುಕ್ತೋಪಾಲಂಭ ಅಂತ ಕರೀತಾರೆ ಉಪಾಲಂಬ ಅಂದ್ರೆ ಖಂಡನೆ ಮಾಡೋದು ಅನುಕ್ತ ಅಂದ್ರೆ ಹೇಳದೇ ಇದ್ದ ಖಂಡನೆ ಮಾಡೋದು ಏನ್ರಿ ಅವರು 4438 ಅಂತ ಹೇಳ್ತಾರೆ ಅವ್ರು ಹೇಳೇ ಇಲ್ಲ ಪಾಪ ಹೇಳದೇ ಇದ್ದಂತ ಹೇಳಿದ್ರೆ ಅಂತ ಕರೀತಾರೆ ಅದಕ್ಕೆ ಅನುಕ್ತ ಉಪಾಲಂಬ ಅವ್ರು ಹೇಳಿದ್ದನ್ನು ಖಂಡನೆ ಮಾಡಿ ಅದು ಕರೆಕ್ಟ್ ಅದು ಅದ್ವೈತಗಳ ಹೇಳೋದೇ ಇಲ್ವಲ್ಲ ಅಸತ್ ಅಂತ ಹೇಳಿದ್ರೆ ತಾನೆ ಆಶ್ರಯ ಸಿದ್ಧ ಆಗೋದು ಅಸತ್ ಅಂತ ಹೇಳೋದಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ನಾ ಹೇಳ್ತಾರ ಪ್ರಶ್ನೆ ಏನೀಗ ಖಂಡನೆ ಮಾಡ್ತಾ ಕೊಟ್ಟಿದ್ದೇವೆ ಮಿಥ್ಯಾ ಶಬ್ದಕ್ಕೆ ಏನಪ್ಪ ಅರ್ಥ ಅವ್ರು ಹೇಳದೈತನ್ ಯಾಕೆ ಹೇಳಿದ್ರಿ ಅಂತ ಕೇಳಬಾರದು ಮಿಥ್ಯಾ ಶಬ್ದಕ್ಕೆ ಡಿಸ್ಟರ್ಗಳ ಪ್ರಕಾರ ಏನರ್ಥ ಅಸತ್ ಅಂತಾನೆ ಅರ್ಥ ಗೊತ್ತಾಯ್ತಾ ಅದಕ್ಕೆ ಅರ್ಥ ಹೇಳ್ಕೊಂಡು ಹೇಳಿದ್ದೇವೆ ಈ ತಪ್ಪು ಹೇಳಿದ್ದೆ ಅಂತ ಹೇಳ್ತೇವೆ ಬೇರೆ ಹೇಳ್ತೇವೆ ಅದಕ್ಕೆ ಬೇರೆ ದೋಷ ಹೇಳ್ತೇವೆ ಬೇರೆ ಹೇಳಿದ್ರೆ ಹೇಳ್ತೇವೆ ಅನ್ನೋ ಅದಕ್ಕೀಗ ಇನ್ನೊಂದು ದೋಷ ಇದೆ ಅದನ್ನು ಹೇಳ್ತಾರೆ ಈ ಪದ ಅನುಕ್ತೋಪಾಲಂಭೋಯಂ ಪರೇಣ ಪ್ರಪಂಚ ಅಸತ್ವಸ್ಯ ಅಸಾಧನಾತಿಥಿ ಸ್ತಂಭವತಿ ಜಗತ್ತು ಅಸತ್ವ ಎಂಬುದು ಯಾರು ಆಕ್ಚುಯಲಿ ಡೈರೆಕ್ಟಾಗಿ ಅಸತ್ವ ಅಂತ ಹೇಳೋದಾರು ಬೌದ್ಧರು ಅದ್ವೈತರು ಹೇಳೋದಿಲ್ಲ ಅದನ್ನ ಸಹಸದ್ ವಿಲಕ್ಷಣ ಅಂತ ಪದ ಉಪಯೋಗಿಸ್ತಾರೆ ಆಕ್ಚುಲಿ ಟಮೋಟ್ಸ್ ಅಸತ್ತೆ ಅದಕ್ಕೆ ಪ್ರಚ್ಛನ್ನ ಬೌದ್ಧ ಮತ ಅಂತ ಕರೆದಿದ್ದು ಡೈರೆಕ್ಟಾಗಿ ಹೇಳಿಲ್ವಲ್ಲ ಅದಕ್ಕೋಸ್ಕರ ಹೇಳಿಲ್ಲ ಅಂತಾನು ಅದಕ್ಕೋಸ್ಕರ ಹೇಳ್ತಾರೆ ನೀ ಹೇಳಿಲ್ಲ ಅಂದ್ರೆ ಬಿಟ್ಟುಬಿಡು ನೀನು ಬೇರೆ ದೋಷ ಹೇಳ್ತೇವೆ ಅಸತ್ವ ಅಂತ ಇಟ್ಕೊಂಡ್ರೆ ಅದಕ್ಕೆ ಬರುತ್ತೆ ಅದನ್ನು ಹೇಗೆ ತೋರಿಸ್ತೀವಿ ಅಂತ ಹೇಳ್ತಾರೆ ಪ್ರೇಣ ಪ್ರಪಂಚ ಅಸತ್ವ ಅಸಾಧನಾತಿ ಸ್ತಂಭವತಿ ನಾನು ಜಗತ್ತು ಅಭಾವಾತಿಥಿ ಹೇತು ಸಿದ್ಧಶ್ಚೇತ್ ಸಿದ್ಧಶ್ಚೇತ್ ಸಿದ್ಧಂ ಪರಸ್ಯ ಅಭಿಮತಂ ಕಿಮ ಅಪ್ರಸಿದ್ಧ ವಿಶೇಷ್ಯತಾ ಕರಿಷ್ಯತಿ ಅಸಿದ್ಧಶ್ಚೇತ್ ತಥಾಪಿ ಅಪ್ರಸಿದ್ಧಾಶ್ರಯತ್ವ ಸಾಧಕಾಭಾವ ಮೈವಂ ಯದಿ ಜಗದ ಅಭಾವೋತ್ರ ಸಾಧ್ಯತೆ ತಥಾ ಜಗತ್ತು ಅಭಾವ ಸಾಧ್ಯ ಧರ್ಮಸ್ಯ ಆಶ್ರಯ ಸಿದ್ಧಿ ಸ್ಯಾತ್ ತತಶ್ಚ ವಿಶೇಷ್ಯಾಭಾವ ವಿಶಿಷ್ಟಾಭಾವ ಇತಿ ಸ್ವಪ್ರತಿಜ್ಞಾರ್ಥೋ ಬಾಧಿತಃ ಸ್ಯಾತ್ ಇತ್ಯೇವಂ ಪರಾಂಗೀಕೃತೇನ ಪರಸ್ಯ ದೋಷ ಉದ್ಭಾವನಾತ್ ಇಲ್ಲಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟು ನಾನು ಜಗತ್ತು ಅಭಾವಾತ್ ಇತಿ ಹೇತು ಸಿದ್ಧಶ್ಚೇತ್ ಸಿದ್ಧಂ ಪರಸ್ಯ ಅಭಿಮತಂ ನೀವು ಜಗತ್ತು ಅಭಾವಾತ್ ಅಂತ ಹೇಳಿಬಿಟ್ರಲ್ಲ ಆಚಾರ ಮಾತಿದೆ ಇತ್ಯುಕ್ತೆ ಜಗದು ಅಭಾವಾತ್ ಆಶ್ರಯ ಸಿದ್ಧ ಪಕ್ಷ ಅಂತ ಹೇಳಿದ್ದೆ ಜಗತ್ತು ಇಲ್ಲದೇ ಇರೋದರಿಂದ ಮಿಥ್ಯಾತ್ವ ಅನ್ನೋ ಹೇತುವಿಗೆ ಆಶ್ರಯ ಇಲ್ಲದೆ ಹೋಯಿತು ಧರ್ಮ ರಾಜ್ಯ ಧರ್ಮಕ್ಕೆ ಆಶ್ರಯ ಇಲ್ಲದೆ ಹೋಗುತ್ತೆ ಅಂತ ಹೇಳಿದೆಯಲ್ಲ ತಪ್ಪು ಅಂತ ಹೇಳಿದ್ವಲ್ಲ ಜಗತ್ತು ಇಲ್ಲದೇ ಇರುವುದಿಲ್ಲ ಅಂತ ಹೇಳಿದಿರ ನೀವೀಗ ಓ ಜಗತ್ತು ಇಲ್ಲದೇ ಇರೋ ಒಪ್ಕೊಬಿಟ್ರಿ ಹೇಳೋದನ್ನ ನೀವು ಅಂತ ಅನ್ಬೋದಲ್ಲ ಅವನಿಗೆ ಜಗತ್ತು ಇಲ್ಲದೇ ಇರುವುದರಿಂದ ಆಶ್ರಯ ಸಿದ್ಧ ದೋಷ ಬಂತು ಅಂತ ನೀವು ನಮ್ಮಲ್ಲಿ ಆರೋಪ ಮಾಡ್ತೀರಿ ಜಗತ್ತು ಇಲ್ಲದೆ ಇರುವುದರಿಂದ ಅಂತ ಹೇಳಿದ್ರಿಂದ ನಾ ಹೇಳಕ್ ಹೊರಟಿದ್ದೇನು ಜಗತ್ತಿಲ್ಲ ಅಂಥೇಳಿ ನೀವು ಜಗತ್ತಿಲ್ಲದೆ ಇರೋ ಶುರು ಮಾಡಿಬಿಟ್ರೆ ಏನಾಯ್ತೀಗ ನಮ್ಮ ಒಪ್ಕೊಂಡ್ಬಿಟ್ರಿ ನೀವೀಗ ನಮ್ಮ ತನ ಒಂದೇ ಚಪ್ಪಾಳ ಹೊಕ್ಕೊಂಡ್ಬಿಡ್ತು ಬೆನ್ ತಪ್ಪಿಸ್ಕೊಂಡ್ಬಿಡ್ತಾನೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ ನೀನು ಹೀಗೆ ಹೇಳಿದರೆ ಹಾಗೆ ಏಕಾಶಿ ಊಟ ಮಾಡೋದಾದರೆ ಗೋವಾಂಸ ಭಕ್ಷಣ ದೋಷ ಬರುತ್ತೆ ಏಕಾಶಿ ಊಟ ಮಾಡಿ ಒಪ್ಕೊಂಡ್ಬಿಟ್ರೆ ಅಂತ ಕೇಳಿದರೆ ಅದಕ್ಕೇನಂತಾರೆ ಅದಕ್ಕೆ ತರ್ಕ ನೀನು ಒಪ್ಕೊಳ್ಳೋದಾದರೆ ಈ ದೋಷ ಬರುತ್ತೆ ಅಂತ ಹೇಳಿದ್ರು ಒಪ್ಕೊಂಡ್ಬಿಟ್ಟಿದ್ದೇವೆ ಅರ್ಥ ಅಲ್ಲ ಅದಕ್ಕೆ ಒಂದು ಹೇಳಪ್ಪ ನೀ ಬರೋದಿಲ್ಲ ಅಂತ ಇಟ್ಕೊಳ್ಳಪ್ಪ ಇಟ್ಕೊಳ್ಳ ಅಂತ ಹೇಳಿದ್ರೆ ಅರ್ಥ ಒಪ್ಕೊಂಡಿದ್ದೀವಲ್ಲ ಆ ಪಕ್ಷಕ್ಕೂ ದೋಷ ಇದೆ ಅಂತ ಹೇಳೋ ಉದ್ದೇಶ ಇದೆ. ಅದಕ್ಕೆಲ್ಲ ಏನಂತ ಹೇಳ್ತಾರೆ, ಅದಕ್ಕೆ ತರ್ಕ, ತರ್ಕ ಕ್ರಮದಲ್ಲಿ ದೋಷ ಇಲ್ಲ ಅಂತ ತಿಳಿಸ್ತಾರೆ. ಇದು ನನ್ನ ಜಗತೋಭಾವಾತಿಥಿ ಹೇತು ಸಿದ್ಧ ಸಿದ್ಧಂ ಪರಸ್ಯಭಿಮತಂ ಕಿಂ ಅಪ್ರಸಿದ್ಧ ವಿಶೇಷ್ಯತಾ ಕರಿಷ್ಯತಿ ಅಂತ ಹೇಳಿದ್ರೆ ಮುಗಿದೋಯ್ತು. ವಿಷಯ ಒಪ್ಕೊಂಡ ಮೇಲೆ ಯಾವ ದೋಷ ಹೇಳಲೇ ಬರೋದು, ಹೇಳಕ್ ಬರೋದಿಲ್ಲ ನೀವೀಗ. ಅಸಿದ್ಧಷ್ಟೇ ತಥಾಪಿ, ಇಲ್ಲ ಅಸಿದ್ಧ ಆಗಿ ನಮ್ಗೆ ಸಿದ್ಧ ಇಲ್ಲ ಅಂತ ಕೇಳೋದಾದ್ರೆ ನೀವು ಆಶ್ರಯಿಸಿದ ದೋಷ ಹೇಳಬಾರ್ದಾಗಿದೆ. ಯಾಕೆ ನಿಮ್ಮ ಪ್ರಕಾರ ಸಿದ್ಧವಾಗಿದೆ ಅಂತ ಆಶ್ರಯಿಸಿದ ದೋಷ ಯಾತಕ್ಕೆ ಕೇಳ್ತೀರಿ ಅಂತ ಕೇಳ್ತಾರೆ. ಅದೇ ಅಸಿದ್ಧಾಶ್ರಯತ್ವ ಸಾಧಕಾಭಾವ ವೈವಂ ಯದಿ ಜಗದ ಅಭಾವೋತ್ರ ಸಾಧ್ಯತೆ ತದಾ ಜಗತ್ತು ಅಭಾವ ಸಾಧ್ಯ ಧರ್ಮಸ್ ಆಶ್ರಯ ಸಿದ್ಧಿ ಶಾತ್. ಅದು ತರ್ಕ ಇದೆ. ಯದಿ ಎಂದು ಶುರು ಮಾಡಿದ ಏನರ್ಥ ಅದು ತರ್ಕ ಅಂತ ಅರ್ಥ. ಯದಿ ಯದಿ ನಾಮ ಪರೋ ನ ಭವೇತ್ಸ ಹರಿ ಕಥಮಶ್ಯ ವಶೇ ಜಗದೇ ತದಹು. ಅವನೇನು ಹೇಳ್ಬೇಕು ಹಾಗೆ ಹೇಳಿರ್ತಾರೆ ನೋಡಿರ, ಓ ದೇವರಿಲ್ಲ ಅಂತೀರ ಅಂತ ಕೇಳ್ತಾನೆ ಅವನು. ಯದಿ ನಾಮ ಪರೋ ನ ಭವೇತ್ಸ ಹರಿ, ಆ ಶ್ರೀಹರಿ ಸರ್ವತ್ತು ಸ್ವತಂತ್ರನಾಗದೆ ಹೋಗಿದ್ರೆ ಕಥಮಶ್ಯ ವಶೇ ಜಗದೇ ತದಹು. ಈ ಜಗತ್ತವನ ಸೇರಿ ಯಾತಕ್ಕೆ ಇರ್ತಿತ್ತು ಅಲ್ಲಿ ಆರೋಪ ಮಾಡ್ತಿದ್ದೀರ. ಜಗತ್ತಿನ ಅಧೀನದಲ್ಲಿರೋದ್ರಿಂದ ಅವನು ಸರ್ವೋತ್ತಮ ಅಂತ ಅಲ್ಲಿಗೆ ವಾಪಸ್ ಬರ್ತೀವಿ. ಮತ್ತೆ ಅದಕ್ಕೆ ತರ್ಕ ಮುದ್ರೆ ಅಂತ ಹೇಳಿದ್ರು. ಯದಿ ಜಗದ ಅಭಾವೋತ್ರ ಸಾಧ್ಯತೆ ತದಾ ಜಗತ್ತು ಅಭಾವ ಸಾಧ್ಯ ಧರ್ಮಸ್ಯ ಆಶ್ರಯ ಸಿದ್ಧಿ ಸ್ಯಾತ್ ತತಶ್ಚ ವಿಶೇಷ್ಯಾಭಾವ ವಿಶಿಷ್ಟಾಭಾವ ಇತಿ ಪ್ರತಿಜ್ಞಾರ್ಥೋ ಬಾಧಿತ. ಆ ರೀತಿ ಹೇಳೋದ್ರಿಂದ ಯಾವಾಗ ಜಗತ್ತಿಗೆ ನೀವು ಈ ಅರ್ಥ ಇಟ್ಕೋತೀರೋ ಆಗ ಆಶ್ರಯ ದೋಷ ಬರುತ್ತೆ ಅಂತ ನಾನು ಹೇಳಿದ್ವಿ. ಆದರೆ ಹೇಳಿದಾಗ ವಿಶೇಷ್ಯಾಭಾವ ವಿಶಿಷ್ಟಾಭಾವ ಯಾವಾಗ ಮಿಥ್ಯಾತ್ವ ಅಂತಕ್ಕಂಥ ಇದು ಹೊರಟೋಯ್ತಲ್ಲ, ವಿಶೇಷ ಪದಾರ್ಥನೇ ಇಲ್ಲ ಜಗತ್ತೇ ಇಲ್ಲ ಅಂದ್ರೆ ಮಿಥ್ಯಾತ್ವಕ್ಕೆ ಜಾಗ ಎಲ್ಲಿದೆ? ಈಗ ಒಬ್ಬ ವ್ಯಕ್ತಿ ಇದ್ರೆ ಕಪ್ಪು ಬಿಳುಪೋ ಪ್ರಶ್ನೆ. ವ್ಯಕ್ತಿ ಇದ್ರೆ ಕಪ್ಪು ಬಿಳುಪು, ವ್ಯಕ್ತಿ ಇಲ್ಲ ಅಂದ್ಮೇಲೆ ಜೀವನ ಡಿಸ್ಕಸ್ ಏನು ಮಾಡೋದು ಬಂತೀಗ? ವಿಶೇಷ್ಯಾಭಾವ ವಿಶಿಷ್ಟಾಭಾವ, ವಿಶೇಷನೇ ಇಲ್ಲ ಅಂದಮೇಲೆ ವಿಶಿಷ್ಟ ಪದಾರ್ಥ ಇರೋದಿಲ್ಲ ಅಂದ್ರೆ ಅಸತ್ ವಿಶಿಷ್ಟವಾದ ಜಗತ್ತು ಅನ್ನೋ ಮಾತಲ್ಲಕ್ಕೆ ಬರೋದಿಲ್ಲ. ಇತಿ ಅಂದ್ರೆ ಮಿಥ್ಯಾತ್ವ ವಿಶಿಷ್ಟವಾದ ಜಗತ್ತು ಅನ್ನೋ ಮಾತಿಗೆ ಅರ್ಥ ಇಲ್ಲ. ಇತಿ ಪ್ರತಿಜ್ಞಾರ್ಥೋ ಬಾಧಿತ ಸ್ಯಾತಿತ್ತೇವಂ ಪರಾಂಗೀಕೃತೇನ ಪರಸ್ಯ ದೋಷೋದ್ಭಾವನಾತ್. ಹೀಗೆ ಅವನ ಆ ಮಾತಿನ ಅರ್ಥ ಇಟ್ಕೊಂಡು ನಾವು ದೋಷ ಉದ್ಭಾವನ ಅಂದ್ರೇನು ಹೇಳೋದು, ದೋಷವನ್ನು ನಾವು ಪ್ರಕಾಶಪಡಿಸಿದ್ದೇವೆ ಅನ್ನೋ ಅರ್ಥ ಇಟ್ಕೊಂಡಾಗ ತರ್ಕಬುದ್ಧಿ ಅಂತ ಹೇಳೋದ್ರಿಂದ ಸಮಸ್ಯೆ ಇಲ್ಲ. ಮಿಥ್ಯಾಶಬ್ದೇನ ಕಿಮ್ ಅಸದುಚ್ಯತೆ ಉತ ಅನ್ಯತ್ ಕಿಮಪಿ ಇತಿ ವಿಕಲ್ಪೇನ ಉಪಕ್ರಮಾತ್ನ ಛಲ ಪ್ರಸಂಗ ಶಿಷ್ಯಾಣಾಂ ಕಥಾಕ್ರಮ ಶಿಕ್ಷಣಾಯೋ ಶಿಕ್ಷಣಾರ್ಥಂ ವಿಕಲ್ಪ. ಅಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಮಿಥ್ಯಾಶಬ್ದೇನ ಕಿಮ್ ಅಸದುಚ್ಯತೆ ಉತ ಅನ್ಯತ್ ಕಿಮಪಿ. ಮತ್ತು ನೀನು ಹೇಳಿದಾಗಾಯ್ತೀಗ ಇವತ್ತು ಮಿಥ್ಯಾ ದುಶ್ಯತ್ವ ಅಂತ ನಾವು ಹೇಳಿದರೆ ಅವ್ನು ಕೇಳ್ತಾನೆ, ನಾವು ಹೇಳಿಬಿಟ್ರೆ ನೀವು ಮಿಥ್ಯಾಶಬ್ದಕ್ಕೆ ಅಸತ್ತೋ ಅಥವಾ ಬೇರೆಯೋ ಅಂತ ಪ್ರಶ್ನೆ ಮಾಡಿದಾಗಾಯ್ತು. ನಮ್ಮನ್ನು ಅಸತ್ತು ಅಂದರೆ ಈ ದೋಷ, ಬೇರೆ ಹೇಳಿದ ಆ ದೋಷ ಅಂತ ಹೇಳಿದಾಗಾಯ್ತು. ಇದು ವಿಕಲ್ಪೇನ ಉಪಕ್ರಮಶ್ಚ ಛಲ ಪ್ರಸಂಗ, ಈ ರೀತಿ ಮಾಡಿದ್ರಿಂದ ಏನಾಯ್ತು ಗೊತ್ತಾ? ಛಲ ಅಂತ ಕರೀತಾರೆ. ಛಲ ಶಬ್ದಕ್ಕೆ ಅರ್ಥ ಹೇಳಿದರು, ಗಾಮಾನಯ ಅಂತ ಬಂದು ಕೊಟ್ಟಿದ್ರು ಅಂತ. ಗಾಮಾನಯ ಅಂತ ಗಾಮಾನಯ ಅಂದ ತಕ್ಷಣ ಏನರ್ಥ ಅದಕ್ಕೆ? ಗಾಮಾನಯ ಅಂದರೆ ಒಂದು ಹಸುರು ತೊಗೊಂಡ್ವಾ ಅಂತ ಅರ್ಥ. ಏನು ಮಾಡ್ದ ಅದು ಹೇಳಿದ್ದು ಪಾಪ ಗೃಷ್ಟಿ ವಿವಕ್ಷೆಯ ಗಾಮಾನಾಯಿತುಕ್ಷೆ. ಗೃಷ್ಟಿ ಎಂಬ ದೃಷ್ಟಿ ಸಂಸ್ಕೃತ ಗೃಷ್ಟಿ ಎಂಬ ಹೊಸ ಅರ್ಥ ಇದೆ. ಏಕವಾರಂ ಪ್ರಸೂತ ಗೌಹು ಗೃಷ್ಟಿ, ಒಂದೇ ಒಂದು ಕರು ಹಾಕಿರೋದು ಏನಂತ ಕರೀತಾರೆ? ಗೃಷ್ಟಿ ಅಂತ ಕರಿಬೇಕು. ಅದಕ್ಕೆ ಗೃಷ್ಟಿ ಮಣಕ ಮಣಕ ಅಂತ ಕರೀತಾರಲ್ಲ, ಆ ರೀತಿಯಲ್ಲಿ ಕರೀತಾರೆ. ಅದನ್ನು ಕರೆದ್ರಾಗ ಏನಾಯ್ತು ಕರೆದ ತಕ್ಷಣ ಇವನೇನು ಮಾಡಿದೆ ಗೊತ್ತಾ? ಹೇಳಿದ್ದ ಅರ್ಥ ಅಲ್ಲಿ ಹೇಳಿದ. ಗೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಭೂಮಿ ಅಂತ ಒಂದು ಅರ್ಥ ಇದೆ. ಓ ಏನು ಭೂಮಿ ತರಲಕ್ಕೆ ಹೇಳ್ತಾರೆ, ಭೂಮಿ ಯಾರು ತರಲಕ್ಕಾಗ್ತಾ ವರಹ ದೇವರಣನೋ ಅಂತ ಕೇಳೋದು. ಅಂದ್ರೆ ಏನೋ ಅರ್ಥ ಇಟ್ಕೊಂಡು ಅವನು ಹೇಳಿದ, ಇನ್ನೊಂದು ಅರ್ಥ ಇಟ್ಕೊಂಡು ಆಗೋದಿಲ್ಲ ಅಂತ ಹೇಳಿದ. ಇದಕ್ಕೇನಂತ ಕರೀತಾರೆ? ಇದಕ್ಕೆ ಛಲ ಅಂತ ಹೆಸರು. ಅರ್ಥ ಆಯ್ತಾ? ವಾದಿ ಒಂದು ಮಾತು ಯಾವುದೋ ಅರ್ಥ ಮನಸ್ಸಲ್ಲಿ ಇಟ್ಕೊಂಡು ಒಂದು ಮಾತಾಡಿದಾಗ ಅದಕ್ಕೇನು ಅರ್ಥ ಮಾಡಿಕೊಂಡ? ಏನರ್ಥ ಮಾಡಿಕೊಂಡ? ಬೇರೆ ಅರ್ಥ ಮಾಡಿಕೊಂಡು ಸಾಧ್ಯ ಇಲ್ಲ ಅಂತ ಹೇಳಿದ. ಗಾಮಾನಯ ಭೂಮಿ ತರಬೇಕಾ? ಏನು ಮಾತಾಡ್ತೀರಿ ಅಂತ ಗಲಾಟೆ ಬಿಸ್ಬಿಟ್ಟ. ಆ್ಯಕ್ಚುಲಿ ಉದ್ದೇಶಪೂರ್ವಕ ಮಾಡಿದ ಮೋಸ ಅದು. ಅದಕ್ಕೇನಂತ ಕರೀತಾರೆ? ಛಲ. ಛಲ ಅಂದರೆ ವಂಚನೆ. ಛಲ ಅಂದರೆ ವಂಚನೆ. ಛಲದ್ಯೂತ ಅಂತ ಕರಿತೀವಿ ಅದು, ಚಿಕನೆ ಆಡಿದ್ದ ಆ ಥರ. ಅದು ಛಲದ್ಯೂತ, ಅದು ಛಲ ಮಾಡಬಾರದು ಅಂತ ಹೇಳಿದ. ಯಾವುದೋ ದೃಷ್ಟಿ ಅಂತ ಹೇಳಿದಾಗ ಏನು ಮಾಡಿದ ಅವನು? ಹರಿದಿನ ಊಟ ಮಾಡಬಾರದು ಅಂತ ಹೇಳಿದರು. ದ್ವಾಸಿ ಉಪವಾಸಕ್ಕೆ ಆಗಿಬಿಟ್ಟೆ ಎಲ್ಲರೂ ಕೂಡ. ದ್ವಾಸಿನ ಹರಿದಿನ ನೋಡಿರಿ ಒಂದು ಪ್ರಮಾಣ ಇದೆ ಅಂತ ಹೇಳಿ ಎಲ್ಲೋದಕ್ಕೆ ತೋರಿಸಿಬಿಟ್ಟ. ಹೋದವರೆಲ್ಲ ವಾಪಸ್ ಬರ್ಬೇಕು ಅಷ್ಟೇ. ಅದು ಕೂಡ 8 ಗಂಟೆಗೆ ಏನೂ ಇಲ್ಲ ಅಂತ ಹೇಳಿ ಏನು ಮಾಡಬೇಕು ಗಟ್ಟಿ ಆಗೋದು? ಹಾಂ, ಯಾವಂದ್ರೆ ಹರಿದಿನ ಶಬ್ದ ಎಲ್ಲ ಹರಿದಿನಗಳೇ. ಹರಿದಿನ ಅಲ್ಲದ ಯಾವುದೇ ಜಗತ್ತಲ್ಲಿದೆ ಅಂತ ಹೇಳಿಬಿಟ್ಟ. ಹರಿದಿನ ಉಪವಾಸ ಮಾಡಬೇಕು ಅಂತ ಹೇಳಿದ ಮಾತು ಇಟ್ಕೊಂಡ. ಅದಕ್ಕೆ ಊಟಕ್ಕೆ ತೋರ ಸಮಾರಂಭ ಕರೆದು ಅವತ್ತು ಯಾವುದೋ ಹಬ್ಬದ ದಿವಸ ಮಂಗಳ ದಿವಸ ವಾಪಸ್ ಕಳಿಸ್ಬಿಟ್ಟ ರೆಡಿ ಅಂತೆ. ಎಷ್ಟು ಸಿಟ್ಟು ಬರುತ್ತಾಗ ನೋಡೋದಕ್ಕೆ ಹರಿದಿನ ಎಲ್ಲ ಹೋದವ್ದು ಕರೆಕ್ಟೇ. ಅದು ಹರಿದಿ ಎಲ್ಲ ಹರಿದಿನ ಅಂಬೋದು ಸಂಶಯನೇ ಇಲ್ಲ. ಆದರೆ ಅವ್ನು ಉಪಯೋಗಿಸಿದ ದೃಷ್ಟಿ ಹರಿದಿನ ಅದು ಅನುಸಂಧಾನ ಇಲ್ಲ ಅವನಿಗೆ. ಏನು ಪ್ರಾಬ್ಲಮ್ ಇದೆ? ಊಟ ಹಾಕಬಾರ್ದು ಉದ್ದೇಶ ಅವನಿಗಿದೆ. ಅದಕ್ಕೋಸ್ಕರ ಬುದ್ಧಿ ಉಪಯೋಗಿಸಿ ಏನಂತ ಕರೀತಾರೆ? ಛಲ ಅಂತ ಹೇಳ್ತಾರೆ. ಇಲ್ಲಿ ಆ ರೀತಿ ಪಾಪ ಅವನು ಹೇಳೇ ಇಲ್ಲ ಮಿಥ್ಯ ಅಸತ್ ಅಂತ ಹೇಳಿಬಿಟ್ಟು. ಅಸತ್ ಅಂತೀವೋ ಬೇರೆ ಅಂತ ಕೇಳಿದಾಗ ಛಲನ ದೋಷ ಬರಲಿಲ್ವಾ ಅಂತ ನಮ್ಮನ್ನು ಕೇಳಿದ. ಅದಕ್ಕೆ ಹೇಳ್ತಾರೆ ದೋಷ ಬರೋದಿಲ್ಲ, ಇದು ವಿಕಲ್ಪ ಏನು ಉಪಕ್ರಮಾತ್ನ, ಇದು ವಿಕಲ್ಪದ ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಶಿಷ್ಯಾಣಾಂ ಕಥಾಕ್ರಮ ಶಿಕ್ಷಣಾರ್ಥಂ ವಿಕಲ್ಪ, ಶಿಷ್ಯರಿಗೆ ಯಾವುದೇ ಒಂದು ವಿಚಾರ ಬಂದ ಕಾಲಕ್ಕೆ ಹೇಗೆ ಅದನ್ನು ಡಿಟೇಲ್ ಆಗಿ ಅರ್ಥ ಮಾಡ್ಕೊಂಡು ಹೇಳಬೇಕು ಅಂತ ಆಚಾರ ತೋರಿಸಕ್ಕೆ ಕೊಟ್ಟಿರೋದ್ರಿಂದ ಇದು ಛಲ ಅಲ್ಲ. ಅರ್ಥ ಆಯ್ತಾ? ಈಗ ಇದು ಛಲ ಅಂತ ಕರಿಬಾರದು, ಗಾಮಾನಯ ಅಂತಲೇ ಪ್ರಶ್ನೆ ಬಂತು. ಹೇಳಿದ ಕಾಮಾನಯ ಅಂತ ಹೇಳಿದರೆ ಗೋ ವೃಷ್ಟಿನೂ ಗೋ ಶಬ್ದವಾಚ್ಯವಾದದ್ದು, ಭೂಮಿನೂ ಗೋ ಶಬ್ದವಾಚ್ಯವಾದದ್ದು. ಇಲ್ಲಿ ಎರಡು ರೀತಿ ಅರ್ಥ ಬರೋ ಸಂಭವ ಇದೆ. ಅದಕ್ಕೇನು ಮಾಡ್ಬೇಕು ನಾವೀಗ? ಭೂಮಿನ ತರಲಿಕ್ಕೆ ಯಾರು ಹೇಳೋದಿಲ್ಲ, ಆದ್ರಿಂದ ಇಲ್ಲಿ ಗೋ ಅಂದರೆ ವೃಷ್ಟಿ ಅಂತಲೇ ಅರ್ಥ. ಇದು ಹೇಳೋದಕ್ಕೋ ಶಿಷ್ಯರಿಗೆ ಹೇಳಿದ ತಪ್ಪಲ್ಲ, ಇದು ಹೆಚ್ಚು ವಾಕ್ಯಾರ್ಥ ಡೈರೆಕ್ಟ್ ಹೇಳಿದ್ರೆ ತಪ್ಪಾಗುತ್ತೆ. ಈಗ ಶಿಷ್ಯರು ಮೋಸ ಹೋಗಬಾರದು ಎಜುಕೇಟ್ ಮಾಡ್ತಿದ್ದಾರೆ, ಅವಾಗ ದೋಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೈಂಧವ ಮಾನಯ ಅಂತ ಹೇಳಿದ, ಬುಟ್ಟು ಕುದುರೆ ಸೈಂಧವ ಮಾನಯ ಅಂತ ಹೇಳಿದಾಗ ಕುದುರೆ ತಂದು ಸೇರಿ ಮಾಡ್ಬೇಕು ಅವನೀಗ. ಅಥವಾ ಹೇಳಿದ ಸೈಂಧವ ಅಂತಲ್ಲಕ್ಕೆ ಆಗೋದಿರ್ರಿ, ಎಂದೋ ಅರ್ಜುನ ಕೊಂದಾಕಿಬಿಟ್ಟ ಅವನನ್ನ ಅಂತ ಹೇಳೋದು. ಈಗಲೇ ಸಂಧ್ಯಾ ಒಂಥರಣ್ಣ, ನಾವೀಗ ಎಂದೋ ಸತ್ತ ಆಯ್ತು, ಅವನು ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ದಾರೆ, ಮತ್ತೆ ಅಂತರಣ ಅಂತ ಕೇಳಿದ. ಪಾಪ ಊಟಕ್ಕೆ ಕೂತಿದ್ದಾರೆ ಸೈಂಧ, ಇದೆಲ್ಲ ಅರ್ಥ ಮಾಡಕ್ಕೆ ಬರತ್ತಾ? ಅವಾಗ ಏನು ಹೇಳಬೇಕು? ಉಪ್ಪು ಅಂತ ಅಷ್ಟೇ ಅರ್ಥ, ಬೇರೆ ಅರ್ಥ ಮಾಡಬಾರ್ದು. ಇಲ್ಲಿ ಅದು ಹೇಳಬೇಕೀಗ ಶಿಷ್ಯನಿಗೆ ಸೈಂಧವಮಾನಯ ಅಂತ ಹೇಳ್ತಾನೆ, ಅದಕ್ಕೆ ಇಷ್ಟೆಲ್ಲ ಅರ್ಥಗಳಿರುತ್ತೆ. ಆ ಪ್ರಸಂಗ ನೋಡ್ಕೊಂಡು ಈ ಅರ್ಥ ಹೇಳೋ ಅರ್ಥ ಹೇಳಬಾರ್ದು ಅಂತ ಹೇಳಿದ್ರು ಎಜುಕೇಷನ್ ಇದು, ಇದನ್ನು ಹೇಳ್ಬೋದು. ಆದರೆ ಅದು ಬಿಟ್ಬಿಟ್ಟು ಏನು ಮಾಡಬಾರ್ದು? ಸುಳ್ಳು ಅಂತ ಅಟ್ಯಾಕ್ ಮಾಡೋಕೆ ಹೊರತು ಅಟ್ಯಾಕ್ ಮಾಡೋಕೆ ಕೊಟ್ಟಿಲ್ಲ. ಅವೀಗ ಈ ಅರ್ಥ ಇಟ್ಕೊಂಡಿದ್ರೆ ಈ ರೀತಿ ಹೇಳಬೇಕು, ಶಿಷ್ಯನ ಹೇಳ್ಕೊಡ್ತಾ ಇರೋದ್ರೆ ದೋಷ ಇಲ್ಲ. ಇದರಿಂದ ಆಚಾರ್ಯ ಗ್ರಂಥ ಬರೆಯ ಉದ್ದೇಶದಲ್ಲಿ ಏನು ಸೇರಿಕೊಂಡಿದೆ? ವಾದಕ್ರಮವನ್ನು ತೋರಿಸ್ಕೊಡ್ತಾರೆ, ವಾದ ಮಾಡಬೇಕು ಯಾವ ಸಿಸ್ಟಮೆಟಿಕ್ ಆಗಿ ಮಾಡಬೇಕು ಅಂತ ತೋರಿಸ್ಕೊಡ್ತಿರೋದ್ರಿಂದ ಅದು ಮುಖ್ಯ. ಶಾದಿ ಅಥವಾ ಅಲ್ಲ ಅಂತ ಹೇಳಬೇಕಾದ್ರೆ ಕಾಂಟೆಕ್ಸ್ಟ್ ಹೋಗ್ಬೇಕು. ಅದು ಹೇಳಬೇಕಾದ್ರೆ ಗೋ ತೊಗೋಬೇಕು ಅಂತ ಅರ್ಥ ಇಟ್ಕೊಂಡು ಹೇಳಿದ ಪಾಪ, ಅದು ಬಿಟ್ಬಿಟ್ಟು ಬೇರೆ ಅರ್ಥ ಮಾಡ್ಕೊಳಕ್ಕೆ ಕೊಟ್ಟು, ಅದು ತಪ್ಪದು. ಯಾವ ಪ್ರಸಂಗ ನೋಡಬೇಕೀಗ? ವರಹ ದೇವರು ಗಾಮ್ ಉದ್ಧಾರತ್ತು ಅಂತ ಹೇಳ್ಬಿಟ್ರು, ಅದಾದ ಗೋವನ್ನು ಉದ್ಧಾರ. ಓ ಏನೋ ಹೊಸ ಎತ್ತಿಬಿಟ್ರಾ, ಹೊಸ ಎಲ್ಲ ಸಿಕ್ಕ ಮೇಲಕ್ಕೆ ಎತ್ತಿಬಿಟ್ರೆ ಅಂತ ಕೇಳ್ತೇವೆ. ಏನಲ್ಲಿ ಭೂಮಿನೇ ಎತ್ತಿಬಿಟ್ರು ಅಂತ. ವರಹದೇವರಿಗೆ ಏನರ್ಥ ಮಾಡ್ಬೇಕಲ್ಲಿ? ಇಡೀ ಭೂಮಿನೇ ಎತ್ತಿದ್ರು ಅಂತ ಅರ್ಥ ಮಾಡ್ಬೇಕು. ಸಣ್ಣ ಗೋ ಎತ್ತಿರೋದು ಅರ್ಥ ಮಾಡಬಾರ್ದು. ಉಳಿದವ್ರಿಗೆ ಹೇಳ್ಬೇಕಾದ್ರೆ ಗೋ ಶಬ್ದಕ್ಕೆ ಏನದು? ಈ ಅರ್ಥ, ಗೋ ಶಬ್ದಕ್ಕೆ ಈ ಅರ್ಥ. ಇದು ಅರ್ಥ ಮಾಡ್ಕೊಂಡ್ರೆ ಸರಿಯೇ ಹೋಗುದು. ವಾರಿದೆಯ ಗೋಷ್ಪದ ನೀರಂತೆ ದಾಟಿದ ಹನುಮಂತೇವರಿಗೆ ಕರೆಕ್ಟ್. ಅದು ಉಳಿದವರು ಹೇಳಿಬಿಟ್ರೆ ಗೋಷ್ಪದ್ರೆ ಸಮುದ್ರ ಕಂಡ ಕಾಣುತ್ತೆ, ಅವರೇ ಹಣ್ಣು ಮುದುಕ ಕಾಲು ಎತ್ತಿಡ್ಲಿಕ್ಕೆ ಬರೋದಿಲ್ಲ. ಅದು ನೀರಿದ್ರೆ ದಾಟಕ್ಕಾಗದ ಯಾರು ಎತ್ತಿಲ್ಲ ಸ್ವಲ್ಪ ಅಂತ ಕೇಳಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ಅನ್ವಯ ಆಗೋ ಮಾತು, ಯಾರಿಗೆ ಅನ್ವಯ ಆಗುತ್ತೆ ಇದು? ಹನುಮಂತೇವರು. ಸೊ ಯಾರು ಬಗ್ಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಾವೇನು ಮಾಡಬೇಕು, ಯಾವ ಅರ್ಥ ಮಾಡಬೇಕು ಅಂತ ಹೇಳುವ ಪ್ರಕರಣ ಬೇರೆ, ಯೋಗ್ಯತೆ ಬೇರೆ. ತುಂಬ ಅರ್ಥ ಹೇಳ್ತಾರೆ. ಆಕಾಂಕ್ಷಾ ಸನ್ನಿಧಿ ಯೋಗ್ಯತೆ ಅಂತ ಹೇಳಿರೋದ್ರಿಂದ ಯೋಗ್ಯತೆ ತಕ್ಕಂತೆ ಮಾತಾಡಬೇಕು. ಭೂಮಿ ವಾಹದೇವರು ಭೂಮಿಯನ್ನು ಉದ್ಧಾರ ಮಾಡಿದರು ಅಂತ ಹೇಳಬೇಕಾದ್ರೆ ಅರ್ಥ ಬೇರೆ, ಈ ಅರ್ಥ ಬೇರೆ. ನಾವು ಇಲ್ಲಿ ಹೇಳಕ್ಕೊಟ್ಟಿರೋದು ಅದ್ವೈತ ಖಂಡನೆ ಮಾಡಕ್ಕೊಟ್ಟಿದ್ದೇವೆ. ಅನುಮಾನ ಪ್ರಯೋಗ ಮಾಡಿಬಿಟ್ಟಿದ್ದಾನೆ. ಶಿಷ್ಯನು ಎದುರು ಕೂತಿದ್ದ ನಮ್ಮ ಶಿಷ್ಯ, ಶಿಷ್ಯನಿಗೂ ತಿಳಿಬೇಕು ಅವನು ಹೇಗೆ ಸೋಲಿಸ್ಬೇಕು ಅಂತೇಳಿ. ಮತ್ತು ಆತನ ಸೋಲಿಸಬೇಕು, ಎರಡೆರಡು ಕೆಲಸ ಒಟ್ಟಿಗೆ ಆಗಬೇಕು ಅಂತ ತೋರಿಸ್ತಾ ಇದ್ದಾನೆ. ಅಥವಾ ಜಗತ್ತು ಅಸತ್ತೆ ಪ್ರತಿಜ್ಞಾತೆ ಅಪಸಿದ್ಧಾಂತಂ ಮನೇನ ಆಚಷ್ಟೆ ತಥಾ ಹೀ. ಇನ್ನೊಂದು ದೋಷ ಹೇಳಿದಾಗಾಯ್ತು ಈಗ. ಅಥವಾ ಜಗತ್ತು ಅಸತ್ವೇ ಪ್ರತಿಜ್ಞಾತೆ ಅಪಸಿದ್ಧಾಂತಂ ಮನೇನ ಆಚಷ್ಟೆ. ಟೀಕಾರ ಒಂದು ಮಾತಿಗೆ ಎಷ್ಟು ಅರ್ಥ ಬರೀತಾರೆ ಆಚಾರ್ಯರು. ಆಶ್ಚರ್ಯ ಸಿದ್ಧಾಂತ ಪದ ಇದೆ ಈಗ, ಅದಕ್ಕೆ ಅಪಸಿದ್ಧಾಂತ ಅಂತ ಅರ್ಥ ಅಂತ ಹೇಳ್ತೇವೆ. ಹೇಗೆ ಬಂದು ತೋರಿಸ್ಕೊಡ್ತಾರೆ ಅದನ್ನು ನಾಳೆ ದಿವಸ ಕಂಟಿನ್ಯೂ ಮಾಡೋಣ. ನಾಳೆ ದ್ವಾದಶಿ ಬರ್ಲಿಕ್ಕಾಗತ್ತಾ ಇಲ್ಲ, ಏನು ಮಾಡೋಣ? 9 ಗಂಟೆಗೆ ಸರಿ. ಹಾಂ, ನಾಳೆ ಪಾಠ 9 ಗಂಟೆಗೆ. 9 ಗಂಟೆಗೆ ಏನು ಬಲ್ಲಾರ ಮಾಡ್ತಾರೆ?